ಜ್ಞಾನ ಬಂದು ಇಲ್ಲ ಅಧ್ಯಯನಾದಿ ರೂಪ, ಇಲ್ಲದೆ ಹೋದರೆ ಧ್ಯಾನ. ಅವೆರಡನ್ನು ಉಪಾಸನೆ ಅಂತಾರೆ ಹೊರತು ಬೇರೆ ಯಾವುದಕ್ಕೇನಂತ ಕರೆಯೋದಿಲ್ಲ, ಉಪಾಸನೆ ಅಂತ ಕರೆಯೋದಿಲ್ಲ. ವೆರಿ ಇಂಪಾರ್ಟೆಂಟ್. ಇವತ್ತು ಯಾರು ಧ್ಯಾನನೂ ಮಾಡೋದಿಲ್ಲ ಅಧ್ಯಯನನೂ ಮಾಡೋದಿಲ್ಲ ಅಂದರೆ ಅವ್ರ ಉಪಾಸನೆ ಲಿಸ್ಟ್ನಲ್ಲಿ ಬಂದೇ ಇಲ್ಲ, ಎನ್ರೋಲ್ಮೆಂಟೇ ಇಲ್ಲ ಅವ್ರದ್ದು. ಅರ್ಥ ಆಯ್ತಾ? ಅವರಿಂದ ಯಾವ ಸಾಧನೆಯೂ ಆಗ್ತಾ ಇಲ್ಲ ಅಂತಲೇ ಅರ್ಥ. ಆಚಾರ ಎಲ್ಲ ಕೂಡ ವಿಚಾರ ಮಾಡಿದವರು ಆಚಾರ ವೇಸ್ಟ್. ಅದು ಆಚಾರ ಯೂನಿಫಾರ್ಮ್ ಇದ್ದಾಗೆ, ಅದನ್ನು ಹಾಕ್ಕೊಂಡು ಮುಂದೆ ನೀವು ಕ್ಲಾಸಿಗೆ ಹೋಗದೆ ಹೋದರೆ ಯೂನಿಫಾರ್ಮ್ ವೇಸ್ಟ್ ಆಗೋ. ಆಚಾರ ಇಟ್ಕೊಂಡು ಜ್ಞಾನ ಸಂಪಾದನೆ ಮಾಡದೆ ಹೋದರೆ ಏನರ್ಥ? ಪಾತ್ರೆ ಚೆನ್ನಾಗಿ ತೊಳೆದಿಟ್ಕೊಂಡ, ಏನು ಹಾಕೇ ಇಲ್ಲ ಅದರಲ್ಲಿ, ಏನು ಮಾಡಿದ್ದೇನು? ದಿವಸ ಕಾರ್ ತೊಳೆಯೋದು, ಏನು ಪೆಟ್ರೋಲ್ ಹಾಕ್ಸೋದು ಇಟ್ಬಿಡೋದು ಇದರಲ್ಲಿ, ಯಾವುದ್ರೊಳಗೆ ಗ್ಯಾರೇಜಲ್ಲಿ ಇಟ್ಬಿಡೋದು. ದಿವಸ ಒಂದು ಸತ್ತು ನೋಡಿ ಕೈ ಮುಗಿದು ಕೂತ್ಕೊಂಡ್ಬಿಡೋದು. ಅದು ಏನು ಪ್ರಯೋಜನ ಅದರಿಂದ? ಅದು 45 ಲಕ್ಷ ರೂಪಾಯಿ ಕಾರ್ ಬೇರೆ, ಜೊತೆಗೆ ಅಷ್ಟು ಮನೆ ತೊಗೊಂಡು ವಾಸ ಮಾಡ್ಬೋದಾಗಿತ್ತು. ಕಾರಲ್ಲಿ ಮರಳಕ್ಕೂ ಬರೋದಿಲ್ಲ. ಯಾವ ಉಪಯೋಗ ಏನು ಕಾರಿನ ಪರ್ಪಸ್ಸು? ಸಂಚಾರ ಮಾಡಿದಾಗ, ಪ್ರಯಾಣ ಮಾಡದೆ ಹೋದರೆ ಕಾರಿನ ಬೆಲೆ ವ್ಯಾಗ್ ತಪ್ಪು. ಸಾಧನ ಶರೀರ ಇದು, ಸಾಧನ ಶರೀರದಲ್ಲಿ ಏನು ಮಾಡಬೇಕೀಗ? ಸಾಧನೆ ಮಾಡಬೇಕು. ಸಾಧನೆ ಅಂದ್ರೇನು? ಏ, ಗೆರೆ ಬರೆಸ್ತಾ ಇರಲ್ಲ ಸಾಧನೆ ಅಲ್ವ ಅಂತ ಕೇಳಿದರೆ, ಕಾರ್ ಬರೆಸ್ತೇನೆ, ಪೆಟ್ರೋಲ್ ಹಾಕ್ತೇನೆ. ಅವು ಹಾಕ್ತಾ ಹೋದ್ರೆ ಕಾರ್ ಮುಂದೆ ಹೋಗೋದಿಲ್ವಲ್ಲ? ಕರೆಕ್ಟೇ. ಮುಂದೆ ಹೋಗ್ಲಿಕ್ಕೆ ಅವೆಲ್ಲ ಮಾಡ್ತಿರೋದು, ಮುಂದೆ ಹೋಗೋದಿಲ್ಲ ಅಂದಮೇಲೆ ಒರೆಸೋದು ಪೆಟ್ರೋಲ್ ಹಾಕೋದು ಅರ್ಥನೇ ಇಲ್ಲ. ಥೇರ್ಫೋರ್ ಆಚಾರಕ್ಕೆ ಅರ್ಥ ಇರೋದು ಯಾವಾಗ? ವಿಚಾರ ಮಾಡಕ್ಕೆ ಹೊರಟಾಗ. ಪಾತ್ರೆ ತೊಳೆದ್ಮೇಲೆ ಹಾಲು ಹಾಕಿಟ್ಟ, ಅದು ಪರ್ಪಸ್ ಸರ್ವ್ ಆಯಿತು. ಸುಮ್ಮನೆ ತೊಳೆದು, ದಿವಸ ತೊಳೆಯೋದು ತೊಳೆಯೋದು ಏನಾಯ್ತು ಅದಕ್ಕೆ? ಅದಕ್ಕೆ ಅರ್ಥ ಮಾಡ್ಕೊಳ್ಳೋ ಗಾಣದೆತ್ತು ಸುತ್ತಿದೆ ಅಂತ ಹೇಳ್ತಾರಲ್ಲ, ಹಾಗೆ ಮುಂದೆ ಸುತ್ತಿ ಎಷ್ಟು ದಿವಸ ಅಲ್ಲೇ ಇರುತ್ತೆ ಎತ್ತ, ಎಲ್ಲೋಗಿರುತ್ತೆ ಅದು ಗಾಣದೆತ್ತು. ಅದು ಅದು ಬಿಟ್ಟರೆ ಮುಂದೆ ಹೋಗೋದಿಲ್ಲ, ಅಷ್ಟರಲ್ಲಿ ಸುತ್ತಾ ಇರಬೇಕು ಅವ್ರು. 20 ಜನ್ಮ ಎತ್ತಿದ್ರು ಕೂಡ ಯಾವ ಸ್ಟೇಜಲ್ಲಿ ಇರ್ತಾರವನು? ಅದೇ ಮುಂದಕ್ಕೆ ಹೋಗಿರೋದಿಲ್ಲ. ಅದೇ ಗಾಣ ಈ ಕಡೆ ಹೊರಟಿದ್ರೆ ಎಷ್ಟು ದೂರ ಹೋಗ್ಬಿಡ್ತಾ ಇದ್ದಾಗಲೇ. ಇವತ್ತು ತುಂಬ ಜನಕ್ಕೆ ಅದು ಗೊತ್ತಿಲ್ಲ, ಆ ರೀತಿ ಟ್ರೈನ್ ಅಪ್ ಆಗಿಬಿಡ್ತಾರೆ ಜನ. ಇವತ್ತು ನೀನು ಆಚಾರವಂತನಾಗಿರು ಸಾಕು, ಉದ್ಧಾರ ಆಗ್ತೀನಿ ಅಂತ ಹೇಳ್ಬಿಡ್ತಾರೆ. ತಪ್ಪದು. ಆಚಾರವಂತನಾಗೋ ಪರ್ಪಸ್ ವಿಚಾರವಂತನಾಗೋದಕ್ಕಾದ್ರಿಂದ ಅದನ್ನು ಮಾಡದೆ ಹೋದರೆ ವ್ಯರ್ಥ ಅಂತ ಹೇಳಿದ್ರೆ ತುಂಬ ಎಷ್ಟೋ ಜನ ಆಗಿದ್ದಾರೆ. ಪಾಪ, ಯಾರೋ ಒಬ್ಬರಿಗೆ 90 ವರ್ಷ ಆಗಿದ್ದ ದಾಸ ಸಾಹಿತ್ಯದಲ್ಲಿ ನೂರಾರು ಸುಳ ಭಾರಿ ಶ್ರದ್ಧೆ ಭಾರಿ ಇತ್ತು ಅವ್ರನ್ನ. ಇದೆಲ್ಲ ಉಪನ್ಯಾಸ ಎಲ್ಲ ಕೇಳಿದ ಮೇಲೆ ಅವಾಗ ನಮ್ಮ ಬಂದವರೆಲ್ಲರೂ ಕೂಡ ಇಷ್ಟು ಹೇಳ್ಕೊಂಡಿರೋ ಸಾಕು ಅಂತ ಹೇಳಿದ್ರು. ಅರ್ಥ ತಿಳ್ಕೊ ಅಂತ ಯಾರು ಹೇಳಲೇ ಇಲ್ಲ ನನಗೆ. ನಾನು ಈಗ ಗೊತ್ತು ಏನು ಮಾಡಲಿ ವಯಸ್ಸಿನಲ್ಲಿ ಅಂತ ಹೇಳ್ತಾರಪ್ಪ. ಅಂದರೆ ಅವ್ರೇನಾದರೂ ಗೈಡೆನ್ಸ್ ಇಲ್ಲದೆ ಬಿಟ್ಟಿದ್ದು, ಮಿಸ್ಗೈಡ್ ಮಾಡಿದ್ರಿ. ತುಂಬ ಜನ ಯಾಕೆ ಓದಿ ಅಂತ ಹೇಳೋದಿಲ್ಲ ಗೊತ್ತಾ? ನೀವು ಓದಿ ನಾವು ಓದ್ಬಿಟ್ಟು ನಮಗೆ ನೀವು ಡಿಫರೆನ್ಸ್ ಏನು ಬರುತ್ತೆ? ಸರ್, ಯಾವಾಗಲೂ ಕೆಳಗೆ ಗೌರ್ಮೆಂಟ್ ಪಾಲಿಸಿ, ಯಾವಾಗಲೂ ಅನಕ್ಷರಸ್ಥರಾಗಿರ್ಬೇಕು ಅವರು, ಅನಕ್ಷರಸ್ಥರಾಗೇ ಇರಬೇಕು. ಇಲ್ಲದೋದ್ರೆ ನಮ್ಗೆ ಓಟ್ ಹಾಕೋದಿಲ್ಲ. ಆಮೇಲೆ ಅಕ್ಷರಸ್ಥರಾದ್ಮೇಲೆ ಏನು ಮಾಡೋದಿಲ್ಲ ಅವರು? ನಮ್ಮ ಯೋಗ್ಯತೆ ಗೊತ್ತಾಗ್ಬಿಡುತ್ತೆ, ಅದ್ರದ್ದು ಏನು ಮಾಡೋದಿಲ್ಲ. ಓಟ್ ಅವ್ರಿಗೆ ಅಕ್ಷರಸ್ಥರು ಮಾಡಬಾರ್ದು. ಅಕ್ಷರಸ್ಥರು ಸೈನ್ ಮಾಡೋ ಪೂರ್ತಿ ಅಕ್ಷರಸ್ಥರು ಅಷ್ಟೇ, ನಿಜವಾದ ಜ್ಞಾನ ಕೊಡಬಾರ್ದು. ಅದೇ ಅಜ್ಞಾನಿಗಳು ಎಲ್ಲಿವರೆಗೆ ಇರ್ತಾರೋ ಜ್ಞಾನಿಗಳಿಗೆ ಭಾರಿ ಮಹತ್ವ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಆದರೆ ನಿಜವಾದ ಜ್ಞಾನಿಗಳಿಗೆ ಎಷ್ಟು ಜ್ಞಾನಿಗಳು ಬಂದರೂ ತನ್ನ ಪ್ಲೇಸ್ ಏನಾಗಿರುತ್ತೆ ಅವರಿಗೆ? ಸರಿಯಾಗಿರುತ್ತೆ. ಅವ್ರ ಕೆಲಸಕ್ಕೆ ಸೇರಿಬಿಟ್ಟು ಇನ್ನೊಬ್ಬರಿಗೆ ಕೆಲಸ ಕೊಡಬೇಡಿ, ನನಗೆ ಪ್ರಾಬ್ಲಮ್ ಆಗುತ್ತೆ ಅಂತಾರೆ ಯಾರು. ನಮ್ಮ ಕೆಲಸ ಅಫೆಕ್ಟ್ ಆಗದಿದ್ರೆ ಆಯ್ತೇ ಹೊರತು ಇರೋದವ್ರಿಗೆ ಕೆಲಸ ಕೊಡೋದು ಪಾಪ ಕೊಡಿ ಡೆವಲಪ್ ಆಗುತ್ತೆ ಅಂತಾರೆ ಯಾರು ಕಡಿಮೆ ಅಂತ ಹೇಳೋದಿಲ್ಲ. ಅಲ್ಲಿ ಅಸೂಯೆ ಹೇಗೆ ಮೀನಿಂಗ್ಲೆಸ್, ಇಲ್ಲ ಅಸೂಯೆ ಮೀನಿಂಗ್ಲೆಸ್. ಮತ್ತು ಇನ್ನೊಂದು ಹೇಳಿದ್ರೆ ಇನ್ನೊಬ್ಬರಿಗೆ ಜ್ಞಾನ ಕೊಡ್ತಾ ಹೋದಂತೆ ಅವ್ರಿಗೆ ಜ್ಞಾನ ಏನಾಗ್ತಾ ಹೋಗುತ್ತೆ? ತುಂಬ ವೃದ್ಧಿಯಾಗುತ್ತೆ. ಆದ್ದರಿಂದ ತನಗೆ ಈಕ್ವಲ್ ಆಗ್ತಾರೆ ತಿಳ್ಕೊಳ್ಳೋದೇ ಅವ್ರ ಕಾನ್ಸೆಪ್ಟ್ ತಪ್ಪು. ಈಕ್ವಲ್ ಆಗ್ತಾರೆ, ಎಲ್ಲರೂ ಏಕಾಶ ಉಪವಾಸ ಮಾಡಿಬಿಟ್ರೆ ಎಲ್ಲರೂ ಈಕ್ವಲ್ ಆಗಿಬಿಡ್ತಾರ? ಸಾಧ್ಯನೇ. ಎಲ್ಲರೂ ಒಂದು ಕೋರ್ಸ್, ಎಲ್ಲರೂ ಈಕ್ವಲ್ಲ. ಒಂದು ಕೋರ್ಸಲ್ಲಿ ಪಾಸ್ ಆದವರೇ ಸಾಮಾನ್ಯ ಪಾಸ್ ಆದವರು ಪ್ರಶ್ನೆ ಬಂದರೆ ನೋಡಿ ಭಾರಿ ಬುದ್ಧಿ ಅಂತ ಅಲ್ಲಿ ಹೋಗಿ ಅಂತ ಹೇಳ್ತಾರೆ. ತಂದೆ ಕೋರ್ಸು ತಾರತಮ್ಯ ಮೇಂಟೈನ್ ಆಗೇ ಆಗುತ್ತೆ. ತುಂಬ ಜನ ಆ ರೀತಿ ಮಾಡಿಬಿಟ್ಟು ನಿಮಗೂ ನಮಗೆ ವ್ಯತ್ಯಾಸ ತೋರಿಸ್ಬೇಕು ಅಂತ ಅಜ್ಞಾನದಲ್ಲಿ ಇಟ್ಟಾಗ ದುಃಖ ಪಡ್ತಾರೆ. ಅವ್ರ ಆಚಾರ ಭಾರಿ ಆಚಾರವಂತರಾಗಿದ್ದರು ಏನು ಉಪಯೋಗ ಆಗಿಲ್ಲ. ಎಷ್ಟು ಮಡಿ ಮಾಡ್ತಾರೆ ಅಂದರೆ ರಾಯರ ದೊಡ್ಡವರು ಟೀಕಾರಾಯರ ದೊಡ್ಡವರು ಗೊತ್ತಿಲ್ಲ. ಭಕ್ತಿಯಿಂದ ಮಾಡ್ತೀವಿ ಅಂತಾರೆ, ಮತ್ತೆ ಒಂದು ಏನು ಮಾಡ್ಬೇಕು? ಅದರಿಂದ ತಾರತಮ್ಯ ಜ್ಞಾನನೇ ಇಲ್ಲ. ತುಂಬ ಜನ ಆಗಿದ್ದಾರೆ. ವಿಷ್ಣು ಸರ್ವೋತ್ತಮತ್ವ ಅವರು ಅಪ್ಲೈ ಮಾಡ್ಕೊಳ್ಳೋ ಯಾವ ಸ್ಟೇಜಲ್ಲೂ ಗೊತ್ತಿರೋದಿಲ್ಲ. ಭಾರಿ ಮಡಿ, ಮತ್ತೆ ಅಲಂಕಾರ ಇದು ಮಾಡೋದು ಇವೆಲ್ಲ ಬೇಕಷ್ಟು ಇಟ್ಕೊಂಡಿರ್ತಾರೆ. ಅದಕ್ಕೆ ತುಂಬ ಜನಕ್ಕೆ ಪಾಪ ಸಾಮರ್ಥ್ಯ ಇರೋದಿಲ್ಲ, ಬಿಟ್ಟುಬಿಡೋಣ. ಅವ್ರಿಗೆ ಅರ್ಥ ಆಗೋದಿಲ್ಲ ಎಂಬ ವಿಚಾರ ಸೆಕೆಂಡರಿ. ಪಾಪ ಸಾಮರ್ಥ್ಯ ಇದ್ದವ್ರನ್ನ ತೆಗೆದಾಕ್ಬಿಟ್ರೆ, ತುಂಬ ಸಾಮರ್ಥ್ಯ ಇದ್ದವ್ರನ್ನ ಯುಟಿಲೈಸ್ ಮಾಡ್ಕೋಬೇಕು ಯಾವಾಗ. ಅದೇ ಹೇಳ್ತಿರೋದು ಇಷ್ಟೊತ್ತು, ಏ ತಾನೆ ಹೇಳಿದ್ದು ಗೈಡೆನ್ಸ್ ಮಿಸ್ಗೈಡೆಡ್. ಅವರೆಲ್ಲ ಕೂಡ ಟೆಕ್ಸ್ಟ್ ಬುಕ್ಕೆ ಸರಿಯಾಗಿ ಪಾಠ ಮಾಡ್ದೇನೆ, ಫೇಲ್ ಆದರೆ ಹಾಗೆ ಅವ್ನ ಹುಡುಗ ಅರ್ಥ ಮಾಡ್ಕೋತಾನೆ, ಇವನು ಹೇಳ್ತಾ ಇಲ್ಲ. ಸಿಲೆಬಸ್ಸೇ ತಪ್ಪು ಕೊಟ್ಬಿಟ್ರೆ ಏನು ಮಾಡ್ತಾನೆ ಹುಡುಗ? ಪಾಪ ಸಿಲೆಬಸ್ ಕೂಡ ಹೇಳೋದಕ್ಕೆ ಯಾರು ಅಥೆಂಟಿಕ್ಕು? ಅವ್ರ ಟೀಚರ್ ಅಥೆಂಟಿಕ್. ಟೀಚರ್ ಕೆಲವು ಸಿಲಿಸ್ತಾರೆ, ಜಾಸ್ತಿ ಸಿಲೆಬಸ್ ಹೇಳೋದಿಲ್ಲ. ಆದರೆ ಆದ್ಮೇಲೆ ಆ ಪಾಠ ಮಾಡಿಲ್ಲ ಅಂತ ಹುಡುಗರು ಗೊತ್ತಾಗ್ಬಿಡುತ್ತೆ ಅಂತೇಳಿ ಸಿಲೆಬಸ್ ಹೇಳೋದೇ ಇಲ್ಲ. ಸಿಲೆಬಸ್ ಆ ಸಿಲೆ ಕವರ್ ಆಗಿಲ್ಲ ಅಂತ ಕೇಳಿಬಿಡ್ತಾರೆ. ಆಮೇಲೆ ಏವಂಚ ಶ್ರವಣೇನ ಅಶ್ರುತಮಪಿ ಭಗವನ್ ಮಹಿಮಾನಂ. ಅದು ಕೇಳು, ತುಂಬ ಜನ ಭಾರಿ ಎಷ್ಟು ಭಕ್ತರಾಗಿದ್ದಾಗ ಹೇಳಬೇಕು ಅವ್ರಿಗೆ, ನೀನು ಓದೋ ಅಭ್ಯಾಸ ಮಾಡು, ಓದೋ ಅಭ್ಯಾಸ ಮಾಡು ಅಂತೇಳಿ. ಅದಕ್ಕೆ ಅದೇ ಮುಖ್ಯ ಸಾಧನೆ. ಗೊತ್ತಾಯ್ತಾ? ಅದೇ ಇಷ್ಟು ಸಾಕು, ಇಷ್ಟು ಮಾಡ್ಕೊಂಡಿದ್ದೀಯಲ್ಲ ಅಂತ ಹೇಳಬಾರದು. ಇಷ್ಟು ಮಾಡ್ಕೊಂಡಿದ್ದೀಯಲ್ಲ ಅಂತ ಹೇಳೋದು, ಇಷ್ಟೆಲ್ಲ ಮಾಡ್ತೀಯ ಅದೊಂದು ಯಾಕೆ ಬಿಡ್ತೀಯ, ಮಾಡಿಬಿಡು. ಆ ಥರ ಹೇಳಿದ್ರೆ ಏನು ಮಾಡ್ತಾರಾಗ? ಇವತ್ತು ಯಾರೋ ಒಬ್ಬರು ಬರ್ತಾರೆ ಪಾಪ, ಭಾರಿ ಬುದ್ಧಿವಂತ, ಕೋಟ್ಯಾಧೀಶನಾಗಿರ್ತಾರೆ, ಬೇಕಾಷ್ಟು ಮಾಡ್ತಾರೆ, ಬೇಕಾಷ್ಟು ಕಾಲಿಗೆ ಕೊಟ್ಟು ಏನು ಹೇಳಬೇಕಾಗ? ನೋಡಿ, ಇಷ್ಟು ಚೆನ್ನಾಗಿ ಮಾಡ್ತೀಯಲ್ಲ, ಶಾಸ್ತ್ರ ಓದಿಬಿಡು ಸ್ವಲ್ಪ ಅಂತ ಹೇಳಬೇಕು. ಯಾಕೆ ಅವ್ರು ಬುಡ ಸೇರ್ತಾರೆ ಏನು ಮಾಡ್ತಾನಂತ? ಹೌದಲ್ಲ, ಯಾಕೋ ಒಳ್ಳೇದು ಹೇಳ್ತಾನೆ, ಒಳ್ಳೇದಕ್ಕೆ ಹೇಳ್ತಿದ್ದಾರೆ ಅಂತ ಭಾವನೆ ಬರೋದು. ನಮಗೇನು ಅನಿಸುತ್ತೆ, ಹೇಳಿಬಿಟ್ಟು ಇಲ್ಲಿ ಬೇಜಾರು ಮಾಡ್ಕೋತಾನೋ, ಕಾಣಿಕೆ ಕೊಡೋ ನಿಲ್ಲಿಸಿಬಿಡ್ತಾನೋ, ಏನು ಮಾಡಿಬಿಡ್ತಾರೆ? ಬೇಡ ಬಿಡಿ, ಸಾಕು, ಇಷ್ಟೇ ಸಾಕು, ಇಲ್ಲಿ ಮಾಡ್ಕೊಂಡಿದ್ದು ಬಿಡೋ, ತಪ್ಪದು, ಅಷ್ಟೇ ಸಾಕು ಅಂತ ಹೇಳಬಾರ್ದು. ಎಷ್ಟೋ ಸರ್ತಿ ಒಳ್ಳೆ ಮೇಷ್ಟು ಸೆಕೆಂಡ್ ರ್ಯಾಂಕ್ ಬಂದವನು ಕರೆದು ಬೈತಾರೆ, ಕರೆದು ಸ್ಟಾಫ್ ರೂಮಿಗೆ ಕರೆದು, ಯಾಕೆ ಫಸ್ಟ್ ರ್ಯಾಂಕ್ ತೊಗೊಳ್ಬೇಕಾ, ಯಾಕೆ ಸೆಕೆಂಡ್ ರ್ಯಾಂಕ್ ತೊಗೊಂಡಿ ಅಂತ ಕೇಳ್ತಾನೆ. ಹೋಗ್ತಾನೆ, ಆದರೆ ಬರೀ ಪಾಸ್ ಆದವನ್ನ ಬೈಲಕ್ಕೆ ಹೋಗೋದಿಲ್ಲ, ಸದ್ಯ ಈ ಸತ್ತ ಆದ್ರೂ ಆಗ್ಲಿ ಆಯ್ದಲ್ಲಿ ಹೋಗ್ಬಿಡು ಅಂತ ಹೇಳ್ಬಿಡ್ತಾನೆ. ಅದು ಎಲಿಜಿಬಿಲಿಟಿ ಇದ್ದವ್ರನ್ನ, ಕೆಪ್ಯಾಸಿಟಿ ಇದ್ದವ್ರನ್ನ ಎನ್ಕರೇಜ್ ಮಾಡೋದು ತುಂಬ ಮುಖ್ಯ. ಅದಕ್ಕೆ ಹೇಳ್ತಾರೆ, ಇದು ಬಿಡುದು ಉಪಾಸನೆಯೇ ಆಗೋದಿಲ್ಲ, ಆದ್ದರಿಂದ ಉಪಾಸನೆ ಅನಿಸ್ಬೇಕಾದ್ರೆ ಧ್ಯಾನ ಮತ್ತು ಪ್ರವಚನ ಎರಡಾಗಬೇಕು. ಆದರೆ ಪ್ರವಚನ ಅಂದರೆ ಏನು ಅಂದರೆ ಶ್ರವಣ ಮನನ ಧ್ಯಾನ ಮೂರು ಸೇರಬೇಕು. ಫಸ್ಟ್ ಸ್ಟೆಪ್ ಯಾವುದು ಅದರಲ್ಲಿ ಶ್ರವಣ, ಸೆಕೆಂಡ್ ಸ್ಟೆಪ್ ಯಾವುದು ಮನನ, ಮೂರನೇದು ಯಾವುದು ನಿಧಿಧ್ಯಾಸನ ಧ್ಯಾನ, ಅಷ್ಟು ಮಾಡಬೇಕು. ಅದನ್ನು ಕ್ರಮವಾಗಿ ಏನು ಮಾಡ್ತಾ ಹೋಗಬೇಕು. ಅದರಲ್ಲೂ ಕೂಡ ಯಾರು ಶ್ರವಣ ಮಾಡಬೇಕು, ಯಾರು ಮನನ ಮಾಡಬೇಕು ಅಂದರೆ ಅಗ್ನಿಸ್ಯ ಶ್ರವಣಂ ಶ್ರೇಷ್ಠಂ. ಏನು ಗೊತ್ತಿದ್ದವ್ರು ಫಸ್ಟ್ ಏನು ಮಾಡಬೇಕು, ಅವನು ಶ್ರವಣ ಮಾಡಿ ಗೊತ್ತಾದಮೇಲೆ ಏನು ಮಾಡಬೇಕು ಮನನ, ಆಮೇಲೆ ಏನು ಮಾಡಬೇಕು ಧ್ಯಾನ. ಮೂರು ಸ್ಟೆಪ್ ಇದೆ. ಇಲ್ಲಿವರೆಗೂ ನಮಗೆ ಗೊತ್ತಾಗದೇ ಇದ್ದವರು ಶ್ರವಣ ಮಾಡಬೇಕು ಅಂತ ಹೇಳಿದರು. ನಮಗೆ ಸ್ವಲ್ಪ ಗೊತ್ತಾದರೆ ಸಾಲದು, ನಮಗೆ ಎಲ್ಲೂ ಗೊತ್ತಾಗದಿದ್ದ ಭಾಗ ಬೇಕಾದಿಸ್ತಿರೋದ್ರಿಂದ ಶ್ರವಣಕ್ಕೆ ಅವಕಾಶ ಸಿಕ್ಕಾಗ ಏನು ಮಾಡಬೇಕು, ಆವಾಗಲೇ ಯುಟಿಲೈಸ್ ಮಾಡ್ಕೋಬೇಕು. ಅದನ್ನೇ ಯೋಗ ದೀಪಿಕಾದಲ್ಲಿ ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ, ಸೌಲಭ್ಯ ಶ್ರವಣಾದೀನಾಂ ಅನ್ಯತ್ ಸಂಕೋಚ ಅರ್ಹತಿ. ಶ್ರವಣಾದಿಗಳಿಗೆ ಅವಕಾಶ ಸಿಕ್ಕಾಗ ಉಳಿದ ಎಲ್ಲ ಕರ್ಮಗಳನ್ನು ಏನು ಮಾಡಿಬಿಡಬೇಕು, ಕಡಿಮೆ ಮಾಡಿ, ಸಾವಿರ ಗಾತ್ರಿ ಬಂದು ಹತ್ತೆ ಮಾಡಿ, ನೂರೋ ಹತ್ತೋ ಮಾಡಿ, ಯಾಕೆ ಪಾಠ ನಡೀತಾ ಇದೆ, ಆ ಥರ ಯೋಚನೆ ಮಾಡಬೇಕು. ಅವತ್ತಿನ ದಿವಸ ಇನ್ನೂ ಹೆಚ್ಚು ಮಾಡಿಬಿಡ್ತಾನೆ, ಪಾಠ ಇದೆ ಒಂದು ದಿವಸ ನೂರು ದಿವಸ ಸಾವಿರ ಮಾಡಿ ಟೈಮೇ ಆಗಲಿಲ್ಲ ಅಂದ್ಬಿಡ್ತಾರೆ, ಹಾಗೆ ಮಾಡಬಾರ್ದು. ಇಲ್ಲಿ ತಿಳುವಳಿಕೆ ಬರೋದು ಭಾರಿ ಮುಖ್ಯ. ಮನನೇನ ಚಾತಂ ಮಹಿಮಾನಂ ನಿಶ್ಚಿತ್ಯ ಧ್ಯಾನೇನ ತಂ ಪುನಃ ಪುನರಭ್ಯಸ್ಯ ಶಿಷ್ಯೇಭ್ಯೋ ಭಗವನ್ ಮಹಿಮಾನಂ ಬ್ರೂಯಾತ್ ಇತ್ಯೇವಂ ರೂಪಂ ಉಪಾಸನಂ ಕುರಿಯಾತ್ ಇತಿ ಯಥೋಕ್ತಂ ತಂತ್ರಸಾರೇ. ಅಷ್ಟೆಲ್ಲ ಹೇಳಿ ಶ್ರವಣ ಶ್ರೇಷ್ಠ, ಮನನ ಶ್ರೇಷ್ಠ, ಪೂಜೆ ಮಾಡೋ ಶ್ರೇಷ್ಠ, ಪೂಜೆ ಮಾಡೋದ್ರಲ್ಲೂ ಕೂಡ ಮತ್ತೆ ಮತ್ತೆ ನಾವು ಇನ್ನೊಬ್ಬರಿಗೆ ಪಾಠ ಹೇಳೋದು ಇನ್ನೂ ಶ್ರೇಷ್ಠ. ಒಬ್ಬನೇ ಬಂದರೂ ಪರವಾಗಿಲ್ಲ, ಮಾಡಬೇಕು. ಇದು ಸಾಮಾನ್ಯರಿಗೆ ಅಷ್ಟೇ ಇಲ್ಲ, ಅಪರೋಕ್ಷ ಜ್ಞಾನ ಬಂದವರು ಕೂಡ ಎಂದು ಪಾಠ ಪ್ರವಚನಕ್ಕೆ ಏನು ಕೊಡಬೇಕು, ಯಾವಾಗಲೂ ಇಲ್ಲ ಧ್ಯಾನ ಮಾಡ್ತಾ ಕೊಡಬೇಕು, ಇಲ್ಲ ಪಾಠ ಪ್ರವಚನ ಮಾಡಬೇಕು. ಉಳಿದೇನೇ ಮಾಡಿದರೂ ಕೂಡ ಯಾವುದಕ್ಕೆ ಸೇರೋದಿಲ್ಲ, ಅದು ಸಾಧನೆಗೆ ಸೇರೋದಿಲ್ಲ, ಉಪಾಸನೆಯ ಗುಂಪಿಗೆ ಸೇರೋದಿಲ್ಲ. ಅದು ತುಂಬ ಇಂಪಾರ್ಟೆಂಟ್. ಅತ್ರ ಸ್ವಯಂ ಏಕಾಕಿನ ಕ್ರಿಯಮಾಣ ವಿಷ್ಣು ವಿವರ ವಿಚಾರಾಪೇಕ್ಷೆಯ ಸಭಾಸು ಶಿಷ್ಯಾನ್ ಭಗವನ್ ಮಹಿಮಾ ಸಮರ್ಥನಸ್ಯ ಶತಗುಣಾಧಿಕತೆಯ ಭವತಿ. ಅಲ್ಲೊಂದು ವಿಶೇಷ ಹೇಳ್ತಾರೆ, ಅತ್ರ ಸ್ವಯಂ ಏಕಾಕಿನ ಕ್ರಿಯಮಾಣ ವಿಷ್ಣು ವಿಚಾರಾಪೇಕ್ಷೆಯ. ಕ್ರಿಯಮಾಣ ಮೇಲೆ ಸ್ಪೇಸ್ ಕೊಡಬಾರದು, ಕೊಟ್ಟಿದ್ದಕ್ಕೆ ಅಪಾರ್ಥ ಆಗತ್ತಾಗ. ಕ್ರಿಯಮಾಣ ವಿಷ್ಣು ವಿಚಾರಾಪೇಕ್ಷೆಯ, ಒಬ್ಬರು ಚೆನ್ನಾಗಿ ಓದ್ಕೊಂಡ್ಬಿಟ್ಟಿದ್ದಾನೆ, ಮನೆಯಲ್ಲೇ ಸೀರಿಯಸ್ಸಾಗಿ ಓದ್ತಾ ಕೂತಿದ್ದಾನೆ, ಅವನೇನು ಚಾನ್ಸ್ ಇದೆ ಈಗ ಸಭೆಗಳಲ್ಲಿ ಪ್ರವಚನ ಮಾಡೋ ಒಂದು ಚಾನ್ಸ್ ಇದೆ, ಅವನೇನು ಮಾಡ್ತಾನೆ, ನಾನು ಚೆನ್ನಾಗಿ ಓದ್ತಿದ್ದೀನಿ, ಚೆನ್ನಾಗಿ ಅರ್ಥ ಆಗ್ತಿದೆ, ಅಲ್ಲಿ ಯಾಕೆ ಓದಬೇಕು ಅಂತ ಹೇಳೋದು ಮಾಡಲಿಕ್ಕೆ ಹೋಗಬೇಡಿ, ಅಲ್ಲಿ ಹೇಳೋದಕ್ಕೆ ಹೋಗಿ ಅಂತ ಹೇಳ್ತಾರೆ. ಅದಕ್ಕೆ ಉಳಿದವರಿಗೆ ಆ ವಿಚಾರ ಕಮ್ಯುನಿಕೇಟ್ ಆಗಿ ತುಂಬ ಜನ ಅದನ್ನು ಫಾಲೋ ಮಾಡಲಿಕ್ಕೆ ಹೊರಟಾಗ ಇವನು ತನ್ನ ಜ್ಞಾನ ವೃದ್ಧಿನೂ ಆಯಿತು, ಅವ್ರ ಜ್ಞಾನಕ್ಕೆ ಅವಕಾಶ ಮಾಡಿಕೊಟ್ಟಂತೆ ಆಯಿತು. ಆದ್ದರಿಂದ ಯಾವಾಗಲೂ ಕೂಡ ತಾನು ಸ್ವಂತ ಓದ್ಕೋತ ಕೊಡೋದಕ್ಕಿಂತ ಅವಾಗೂ ಹೊಸ ವಿಷಯ ಅರ್ಥ ಆಗುತ್ತೆ. ಪ್ರತಿಶತ ಪಾರಾಯಣ ಮಾಡಿದಾಗಲೂ ಏನಾಗುತ್ತೆ, ಸ್ವಲ್ಪ ಹೊಸ ಅಂಶ ಗೊತ್ತಾಗುತ್ತೆ, ಇಲ್ಲ ಅಂತಲ್ಲ, ಅದಕ್ಕೆ ಪಾರಾಯಣ ಮಾಡೋದಲ್ಲೇ ಒಂದು ಮಹತ್ವ ಇದೆ. ಪಾರಾಯಣ ಮಾಡೋ ಮಹತ್ವ ಇದೆ, ಸುಮ್ಮನೆ ಪಾರಾಯಣ ಮಾಡ್ತಾ ಹೋದರೂ ಕೂಡ ಏನಿದೆ ಅದರಲ್ಲಿ ಮಹತ್ವ ಇದೆ. ಮಾಡದೇ ಇರೋದಕ್ಕೆ ಪಾರಾಯಣ ಮಾಡದೇ ಇರೋದಕ್ಕಿಂತ ಮಾಡೋ ಶ್ರೇಷ್ಠ, ಅದಕ್ಕಿಂತ ಪಾಠ ಮಾಡೋದು ಇನ್ನೂ ಶ್ರೇಷ್ಠ. ಅದಕ್ಕೆ ಇನ್ವಾಲ್ವ್ಮೆಂಟ್ ಇಸ್ ಮೋರ್ ಅಲ್ಲಿ, ಗೊತ್ತಾಗ ಸುಮ್ಮನೆ ಕೊಡೋದಕ್ಕಿಂತ ಪಾರಾಯಣದ ಇನ್ವಾಲ್ವ್ಮೆಂಟ್ ಇದೆ, ಅದರಲ್ಲಿ ಇನ್ನೂ ಜಾಸ್ತಿ ಇನ್ವಾಲ್ವ್ಮೆಂಟ್ ಇದೆ. ಇನ್ನೂ ಕೂಡ ಡಿಸ್ಕಷನ್ ಮಾಡಿದಾಗ ಇನ್ನೂ ಇನ್ವಾಲ್ವ್ಮೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವಾಗಲೂ ಅಂತ ಆಪರ್ಚುನಿಟಿ ಕಾಣ್ಕೊಳ್ಳೋಕೆ ಹೋಗಬೇಡಿ. ದುಡ್ಡು ಹಾಗೆ ಇಟ್ಕೊಂಬಿಟ್ಟು ಹೇಗಿರುತ್ತದು, ದಿವಸ ಎಣಿಸೋದು ಇಡೋದು, ದಿವಸ ಎಣಿಸೋದು ಇಡೋದು, ಆ 100 ರೂಪಾಯಿ ಎಣಿಸ್ತಾ ಇದ್ರೆ ಎಷ್ಟು ಸಾರಿ ಹೇಗಿರುತ್ತದು, 100 ರೂಪಾಯಿ ನೋಟ್ ಆದರೆ ಹರಿದು ಹೋಗೋ ಚಾನ್ಸು ಇರುತ್ತದೆ, ಅದು ಉಪಯೋಗ ಇಲ್ಲ. ಇನ್ವೆಸ್ಟ್ ಮಾಡಿದ್ರೆ ಏನಾಗುತ್ತದೆ, ಪಾಠ ಇನ್ವೆಸ್ಟ್ಮೆಂಟ್ ಅಂತ ಅರ್ಥ, ಡೆವಲಪ್ ಆಗ್ತಾ ಹೋಗುತ್ತೆ. ಅದು 100 ರೂಪಾಯಿ ಏನು ಮಾಡಿರ್ತಾರೆ, ಅವನು 1000 ಗೀವರ ಹಿಂದೆಲ್ಲ ಹಾಸ್ಪಿಟಲ್ ಒಬ್ಬರು ಮೊದಲು ಆ್ಯಕ್ಚುಲಿ ಅದೇ ಡ್ರೈವರ್ ಅಂತ, ಬರೀ ಯಾವುದೋ ಬಸ್ಸೇ ಡ್ರೈವರ್, ಆಮೇಲೆ ಬಿಕಮ್ ದಿ ಓನರ್ ಆಫ್ ನಂಬರ್ ಆಫ್ ಬಸ್ಸಸ್, ಆಮೇಲೆ ಗೊತ್ತಾಯ್ತಾ, ಅದು ಅದು ಏನಂತಾರೆ ಸಾಧನೆ ಅಂತಾರೆ. ಕೊನೆಯವರೆಗೂ ಇನ್ನೂ ಬರ್ತಾಯಿದ್ರೆ ಡ್ರೈವಿಂಗೇ ಮಾಡ್ಕೋತಿದ್ದೀರಿ ಅಂತ ಹೇಳಿದರೆ ಅವನಿಗೇನು ಮಾಡೋಕ್ಕೆ ಸಾಧ್ಯ ಆಗಿಲ್ಲ, ಅವನು ತನ್ನಿರೋದನ್ನು ಬೆಳೆಸ್ಲಿಕ್ಕೆ ಸಾಧ್ಯ ಆಗಿಲ್ಲ. ಬೆಳೆಸ್ಬೇಕು, ಯಾವಾಗ ಉಳಿಸ್ಬೇಕು ಬೆಳೆಸ್ಬೇಕು. ಇನ್ವೆಸ್ಟ್ಮೆಂಟ್ ಅಂಥರ ಇನ್ವೆಸ್ಟ್ ಮಾಡೋದು ಯಾವಾಗ ಉಪಯೋಗಿಸಿದರೆ, ಜ್ಞಾನ ಪಾಠ ಪ್ರವಚನ ಮಾಡಿ, ಪಾಠ ಪ್ರವಚನದಿಂದ ಜ್ಞಾನವೃದ್ಧಿ, ಅಲ್ಲಿ ಇನ್ವೆಸ್ಟ್ಮೆಂಟಿಂದ ಧನವೃದ್ಧಿ. ಇದು ಇನ್ವೆಸ್ಟ್ಮೆಂಟಿನ ಪ್ರೋಸೆಸ್. ದಾನ ಧರ್ಮಗಳು ಕೂಡ ಏನವು? ಇನ್ವೆಸ್ಟ್ಮೆಂಟ್, ಅದು ಕೊಟ್ಬಿಡೋದಲ್ಲ, ಅದು ಬೆಳೀತಾ ಇರುತ್ತೆ ಅಂತ ಅರ್ಥ ಕೊಟ್ರೆ. ಖಂಡ ಸ್ಮೃತಿಯರ ಧಾರಣ ಸ್ಯಾತ್ ಅಖಂಡ ಧ್ಯಾನ ಮುಚ್ಚತೆ. ಯಾವುದೋ ಹಿಂದೆ 10, 1, 55, 60 ಸೈಟ್ ಕೊಟ್ಟಿದ್ದ ಅಂತ ತಿಳ್ಕೊಳ್ಳಿ, 100 ವರ್ಷದಿಂದ. ಬೆಲೆ ಎಷ್ಟು ಅದಕ್ಕಾಗ? ಬೆಲೆಗೆ ಎಷ್ಟು? 1000s ಕೂಡ ಇಲ್ಲ. ಎಷ್ಟದು? 100s. ಕೆಲಸತ್ತು 1-2 ರೂಪಾಯಿಗಳಾಗ, 1-2 ರೂಪಾಯಿ. 1-2 ರೂಪಾಯಿಗೆ ಎಷ್ಟತ್ತು? 100 by 100 ಜಾಗತಿಕ ಕಾಲ ಇತ್ತು. ಇದಕ್ಕೆ 1 ರೂಪಾಯಿಗೆ ಅದನ್ನು ಜನ ತಗೋತಿದ್ರೆ ಅದು ಭಾರಿ ಕಾಸ್ಟ್ಲಿ ಅಂತೇಳಿ. 1 ರೂಪಾಯಿ ಯಾರು ಕೊಡ್ತಾರೆ, ಬುದ್ಧಿ ಇಲ್ಲ ತಿಳ್ಕೊಬಿಟ್ರೆ ಅಂತೇಳಿ. ಅಂಥ ಕಾಲ ಇತ್ತಂತೆ. ಆ್ಯಕ್ಚುಲಿ ಫ್ಯಾಕ್ಟ್ ಅದು. ಆಮೇಲೆ ಏನಾಗ್ತಾ ಬಂತದು? ಈಗ ಅದೇನಾಗುತ್ತೆ? 100 ರೂಪಾಯಿ 10-20 ಕೋಟಿ ಆಗಿಬಿಡುತ್ತೆ. ಅದು ತಮಾಷೆ ಅಂದರೆ, ಈಗ ಅವ್ರ ಪುಣ್ಯ ಎಷ್ಟು ಹೋಗ್ತಿರುತ್ತೆ ಅವನಿಗೀಗ? ಆಗ ಕೊಟ್ಟಾಗ 1 ರೂಪಾಯಿ ಕೊಟ್ಟಿದ್ದ ಅಂತ ತಿಳ್ಕೊಳ್ಳಿ, ಈಗ ಅದೇನಾಗಿದೆ? ಕೋಟಿ ಆಗಿದೆ. ಅವ್ನ ಪುಣ್ಯ ಈ ಯಾವ ಅಕೌಂಟಲ್ಲಿ ಕ್ರೆಡಿಟ್ ಆಗುತ್ತೆ? ಈಗ ಆ ರೀತಿ ಕೌಂಟ್ ಆಗುತ್ತೆ. ಈ ರೀತಿಗೆ ಆಗೋದಿಲ್ಲ. ಅರ್ಥ ಆಯ್ತಾ ನಿಮಗೆ? ಅವತ್ತಿನ ಏನೋ ಅವತ್ತಿಂದ ಕೊಟ್ಬಿಟ್ಟ, ಏನು ಮಹಾ ಅಲ್ಲ ಈ ಪುಣ್ಯ ಪ್ರಜೆ ಆ ಥರ ಇರ್ತಾ ಹೋಗುತ್ತೆ. ಅದಕ್ಕೇ ನಿಮ್ಗೆ ಎಲ್ಲಿ ಅಂತ ಹೇಳಿದ್ರೆ ಹೇಳ್ತೀನಿ. ತಕ್ಸೀಲ್ ಹಣ ಅಂತ ಕೊಡ್ತಾರೆ ಮಠಗಳಿಗೆಲ್ಲ, ಹಿಂದೊಂದಿತ್ತು ಅದು. ಗೊತ್ತಾಯ್ತಾ? ಒಂದ್ಸರ್ತಿ ಏನಾಗಿತ್ತು ಸರಿಯಾಗಿ ತಿಳ್ಕೊಂಡಿದ್ರೆ ಉಪಯೋಗ ಆಗುತ್ತೆ. ಸುಮಾರು 1-20 ವರ್ಷದ ಹಿಂದಿನವರಿಗೂ ಕೂಡ ಆಗಿನ ಕಾಲದ ಎಷ್ಟಿತ್ತು ಗೊತ್ತಾ? ಅದು ಜಸ್ಟ್ ಇನ್ 100s ಅಷ್ಟೇ, ಬರೀ 100s ಇದ್ದಿತ್ತು. ಅದು ರಿವೈಸ್ ಆಗೇ ಇರಲಿಲ್ಲ. ಅದು ಸುಮಾರು ಯಾವಾಗ ಫಿಕ್ಸ್ ಮಾಡಿದ್ರಂತೆ? ಅರೌಂಡ್ 1860 ಆ ಕಾಲಕ್ಕೆ ಫಿಕ್ಸ್ ಆಗಿದ್ದ ಅಮೌಂಟ್ ಹಾಗೆ ಕೊಡ್ತಾಯಿದ್ರು. ಕೊನೆಗೆ ಯಾರೋ ಒಬ್ಬ ಬರ್ತೆ ನಮ್ಮವರು ಯಾರೋ ಒಬ್ಬರು ಪಾಪ ಭಾರಿ ಬುದ್ಧಿ ಉಪಯೋಗಿಸ್ಬಿಟ್ಟು ಅದು ಈಗ ಅಪ್ಡೇಟ್ ಮಾಡಿಸ್ಬೇಕು, ಅದನ್ನು ಅದು ರಿವೈಸ್ ಮಾಡಿಸ್ಬೇಕು ಅಂತೇಳಿ ಭಾರಿ ಓಡಾಡಿದರು. 3-4 ವರ್ಷ ಭಾರಿ ಕಷ್ಟಪಟ್ಟಿದ್ದಕ್ಕೆ ಗೌರ್ಮೆಂಟಲ್ಲಿ ಅಕ್ಸೆಪ್ಟ್ ಆಯ್ತದು. ಗೊತ್ತಾಯ್ತಾ? ಅಕ್ಸೆಪ್ಟ್ ಆಗಿಬಿಟ್ಟು ಎಷ್ಟು ಬಂತು ಗೊತ್ತಾ? ಮಠ ಹರಿಯರ್ ಸಮೇತ ಕೊಟ್ಟರು ಎಷ್ಟು ಬಂದಿರೋದು ಗೊತ್ತಾ ಮಠಗಳಿಗೆ? ಅತಿ ಕಡಿಮೆ ಅಂದರೂ 1 ಕೋಟಿ ಬಂದಿದೆ. ಅತಿ ಕಡಿಮೆ ಅಂದರೂ 1 ಕೋಟಿ ರೂಪಾಯಿ ಹರಿಯರ್ಸ್ ಬಂದಿದೆ. ಕೆಲವರಿಗೆ 20 ಕೋಟಿ, 7-8 ಕೋಟಿ ಆ ಥರ ಬಂದಿದೆ. ಈಗ ಆ ಲೆವೆಲಲ್ಲೇ ಬರ್ತಾ ಇದೆ. ಈಗ ಬರ್ತಿರೋದು ಹೇಗೆ ಬರ್ತಿದೆ ಈಗ? ಅದೆಲ್ಲ ಹರಿಯರ್ ಸಮೇತ ಬಂದಿದ್ದಾಗ, ಈಗ ಅಪ್ಡೇಟ್ ಆಗಿದೆ. ಯಾತಕ್ಕೆ ಹೇಳ್ತೀನಿ ಅಂದರೆ, ಅದು ಬರ್ತಾ ಬರ್ತಾ ಏನಾಗ್ತಾ ಹೋಗುತ್ತೆ? ಅದು ಅದು ಅಪ್ಡೇಟ್ ಆಗ್ತಾ ಹೋಗುತ್ತೆ. ಆದ್ದರಿಂದ ನಾವು ಇನ್ನು ದಾನ ಅಂತ ಯಾತಕ್ಕೆ ಹೇಳಿದ್ರೆ, ದಾನ ಆವತ್ತೇನಾಗಿತ್ತು ಆ ವ್ಯಾಲ್ಯೂ ಇತ್ತು. ಅಷ್ಟು ವ್ಯಾಲ್ಯೂ ಕೊಟ್ಟು ಪುಣ್ಯ ನಮಗೆ ಕಂಟಿನ್ಯೂಸ್ ಆಗಿ ಇಡ್ತಾ ಹೋದ್ರಿಂದ ಅವನಿಗೆ ದಾನಂ ಧ್ರುವ ಫಲತಿ ಪಾತ್ರ ಗುಣಾನುಕೂಲ್ಯ ಅಂತ ಆ ಕೌಂಟ್ ಆಗುತ್ತೆ. ಇದು ಅಷ್ಟೇ ಕೊಟ್ಟೆ ಅಷ್ಟೇ ಪುಣ್ಯ ಅಂತ ಹೇಳ್ಕೊಳಕ್ಕೆ ಹೋಗಬಾರ್ದು. ಅದೇ ಅದು ವೃದ್ಧಿ ಆಗಬೇಕು. ವೃದ್ಧಿ ಆಗದೆ ಪದಾರ್ಥ ಅದೇನಾಗುತ್ತದು? ಹೋಯ್ತು, ಅದು ಮುಂದೆ ಉಪಯೋಗಿಸ್ತಾ ಇಲ್ಲ, ತೊಗೊಂಡವನು ವೇಸ್ಟ್. ಅದು ಅಷ್ಟಾಗ ಹಾಗೆ ಸ್ಟ್ಯಾಗ್ನೆಲ್ಲ ಬಿದ್ದಾಗಿಬಿಡುತ್ತೆ. ಅದೆಲ್ಲ ಇನ್ವೆಸ್ಟ್ಮೆಂಟ್ ಆಗೋ ಪಾಠ ಪ್ರವಚನವೂ ಹಾಗೇನೆ. ಖಂಡ ಸ್ಮೃತಿಯಲ್ಲಿ ಧಾರಣ ಹಾಸ್ಯ. ಈಗ ಧಾರಣಾದಿಗಳು ಯೋಗದ ಅಂಗ. ಅದರಲ್ಲಿ ಆ ರೀತಿ ಪಾಠ ಮಾಡಿದರೆ ಭಗವನ್ ಮಹಿಮಾ ಸಮರ್ಥನಸ್ಯ ಶತಗುಣಾಧಿಕ್ಯತಾ ಭವತಿ. ಮನೆಗಿಟ್ಕೊಂಡು ತಾನೇ ಓದ್ತಾ ಇದ್ದ, ಪುಣ್ಯ ಬಂದಿತ್ತು, ಸಭೆಯಲ್ಲಿ ಪ್ರವಚನ ಮಾಡಿಬಿಟ್ಟ, ಪಾಠ ಹೇಳಿಬಿಟ್ಟ, ಅದು ಶತಗುಣಾಧಿಕತೆಯ 100 ಪಟ್ಟು ಪುಣ್ಯ ಜಾಸ್ತಿ ಆಗೋಯ್ತು. ಇದನ್ನ ಅರ್ಥ ಮಾಡಿಕೊಂಡ್ರೆ ಪಾಠ ಪ್ರವಚನ ಅನ್ನೋದು ಯಾವ ಕಾಲಕ್ಕೂ ಅದು ಬೇಕು. ಖಂಡ ಸ್ಮೃತಿಯ ಧಾರಣ ಸ್ಯಾತ್ ಅಖಂಡ ಧ್ಯಾನ ಮುಚ್ಚತೆ. ಈ ಧಾರಣ ಅಂದ್ರೇನು, ಧ್ಯಾನ ಅಂದ್ರೇನು? ಖಂಡ ಸ್ಮೃತಿ, ಧ್ಯಾನ ಕೂತ್ಕೊಂಡ ಬ್ರೇಕ್ ಆಯಿತು, ಮತ್ತೆ ಮಾಡ್ದೆ, ಮತ್ತೆ ಮಾಡ್ದೆ, ಮತ್ತೆ ಬ್ರೇಕ್ ಆಯಿತು. ಇದಕ್ಕೇನಂತಾರೆ ಇದಕ್ಕೆ? ಖಂಡ ಸ್ಮೃತಿ. ಖಂಡ ಅಂದ್ರೇನು? ಡಿಸ್ಕಂಟಿನ್ಯೂ ಆಗ್ತಾ ಇರುತ್ತೆ, ಕಂಟಿನ್ಯೂಷನ್ ಇರೋದಿಲ್ಲ, ಅದು ಖಂಡ ಸ್ಮೃತಿ. ಮೊದಲು ಯಾವಾಗಲೂ ಆಗೋದು ಹಾಗೇನೆ, ಬಿಗಿನಿಂಗ್ನಲ್ಲಿ ಏನಾಗುತ್ತೆ ಯಾವಾಗಲೂ ಖಂಡ ಸ್ಮೃತಿನೇ, ಬರ್ತಾ ಬರ್ತಾ ಏನಾಗುತ್ತೆ? ಅಖಂಡ ಧ್ಯಾನ ಮುಚ್ಚತೆ. ಅಖಂಡ ಅದೇನಾಗಲಿಲ್ಲ, ಅದು ಇಂಟರಪ್ಟ್ ಆಗ್ತಾನೇ ಇಲ್ಲ, ಅದೇನಂತಾರಾಗ ಆಗ ಧ್ಯಾನ ಅಂತ ಕರೀತಾರೆ. ಇವತ್ತು ಸ್ಲೋಲಿ ಯಾರಿಗಾದರೂ ಕೂಡ ಧ್ಯಾನ ಮಾಡೋದಕ್ಕೆ ಕಾನ್ಸಂಟ್ರೇಷನ್ನು ಫುಲ್ ಬರದೆ ಹೋದರೆ ಅದು ಧ್ಯಾನಕ್ಕೆ ಸೇರೋದಲ್ಲಿ ಯಾವುದಕ್ಕೆ ಸೇರುತ್ತದು? ಖಂಡ ಸ್ಮೃತಿ ಅಷ್ಟೇ ಹೊರತು ಧಾರಣ ಯಾವ ಲೆವೆಲ್ ಕರಿಬೇಕದನ್ನು, ಧಾರಣಾ ಲೆವೆಲ್ಲಿದ್ದಾರೆ ಹೊರತು ಧ್ಯಾನ ಲೆವೆಲ್ಗೆ ಹೋಗಿಲ್ಲ ಅಂತ ಅರ್ಥ. ಅಪ್ರಯತ್ನಾತ್ ಸಮಾಧಿಶ್ಚ ದರ್ಶನಂ. ಇನ್ನು ಖಂಡ 3 ಸ್ಟೇಜ್. ಈಗ ಖಂಡ ಸ್ಮೃತಿ 1 ಸ್ಟೇಜು, ಅಖಂಡ ಸ್ಮೃತಿ ನೆಕ್ಸ್ಟ್ ಸ್ಟೇಜು. ಇನ್ನೊಂದಿದೆ ಅಪ್ರಯತ್ನಾತ್ ಸಮಾಧಿಶ್ಚ, ಕಣ್ಣು ಮುಚ್ಕೊಂಡ ತಕ್ಷಣ ಇಲ್ಲಿಗೆ ಹೋಗ್ತಾನೆ ಅವನು, ಅದಕ್ಕೆ ಹೋಗ್ಬೇಡ, ಅದು ಏನದು? ಸಮಾಧಿ, ಸಿದ್ಧಿ ಆಗಿದೆ ಅಂತ. 3ನೇ ಸ್ಟೇಜು, ಅದು ಭಾರಿ ಕಷ್ಟ. ಆ ಸ್ಟೇಜ್ ಬಂದ ಮೇಲೆ ಶಿಮಿಕರಿಗೆ ಹಾವು ಹಾಕಿರೂ ಗೊತ್ತಾಗಲಿಲ್ಲ ಆ ಸ್ಟೇಜ್ ಅದು. ಅವು ಇವರಿಗೆ ಮಾಂಡವ್ಯರಿಗೆ ಶೂರಕ್ಕೆ ಹಾಕಿರೂ ಗೊತ್ತಾಗಲಿಲ್ಲ. ಇವೆಲ್ಲ ಯಾವ ಸ್ಟೇಜ್ ಬಂತೀಗ? ಜಾಸ್ತಿ ಆಯಿತು. ಸ್ವಲ್ಪ ಅರ್ಥ ಮಾಡ್ಕೊತಾ ಹೋದರೆ ಈ ಸಿನಿಮಾ ನೋಡ್ತಾರೆ, ಸುಮ್ಮನೆ ಕೂತಿರ್ತಾನೆ, ಅಲ್ಟಿ ಹೊಡಿತಿರ್ತಾರೆ, ಸಿನಿಮಾ ಸ್ಟಾರ್ಟ್ ಆಗಿಬಿಡುತ್ತೆ, ತಕ್ಷಣ ಸೈಲೆಂಟ್ ಆಗಿಬಿಡ್ತಾನೆ, ಚಿತ್ರಗಳು ಕಾಣಲಿಕ್ಕೆ ಶುರುವಾಗುತ್ತಾಗಲೇ. ಅವ ಸ್ವಲ್ಪ ಸೀರಿಯಸ್ ಆಗ್ತಾನೆ, ಅವನ ಮಾತುಗಳು ಅರ್ಥ ಆಗಲಿಕ್ಕೆ ಶುರುವಾಗುತ್ತೆ, ಅವಾಗೇನು ಇನ್ನೂ ಸರಿಯಾಗುತ್ತೆ. ಆ ಪಾರ್ಟಿ ಇನ್ನೂ ಇನ್ವಾಲ್ವ್ಮೆಂಟ್ ಬರುತ್ತೆ, ನಮ್ಮ ನಮ್ಮ ಪಾರ್ಟಿ ಹೀರೋ ಅಂತ ಹೇಳ್ಬಿಟ್ಟು ಇನ್ನೂ ಇನ್ವಾಲ್ವ್ಮೆಂಟ್ ಬರುತ್ತೆ. ಅವಾಗ ಏನಾಗಿ ಆ ಕಡೆ ಕಡೆ ಕಣ್ಣು ಹೋಗೋದಿಲ್ಲ, ಆ ಸ್ಥಿತಿ ಬರುತ್ತೆ. ಆ ರೀತಿಯಲ್ಲಿ ಏನು ಬರ್ತಾ ಬರ್ತಾ ಏನಾಗ್ತಾ ಹೋಗಬೇಕು, ಅರ್ಥಜ್ಞಾನ ಇಲ್ಲದೆ ಹೋದರೆ ಚಿತ್ರಗಳನ್ನು ತುಂಬ ಹೊತ್ತು ನೋಡೋಕ್ಕಾಗಲ್ಲ, ಏನಾಗುತ್ತೆ ಸ್ವಲ್ಪ ಹೊತ್ತಿಗೆ ಬೋರ್ ಹೊಡೆದ್ಬಿಡುತ್ತೆ. ಇವತ್ತು ಆ ಸ್ಟೇಜಲ್ಲಿ ಇದ್ದರೆ ಆ ಧ್ಯಾನ ಮಾಡೋಕ್ಕಾಗಲ್ಲ. ಅಥವಾ ಇದು ಬರೋದು ಅಪ್ರಯತ್ನಾತ್ ಸಮಾಧಿಚ್ಚ ದರ್ಶನಂ ಸ್ಥಿರಯಾನಯ, ಅಸಪ್ರಜ್ಞಾತ ಸಮಾಸ್ಥಿತಿಯಲ್ಲಿ ತುಂಬ ದಿವಸ ಕೂಡೋ ಸ್ಥಿತಿ ಬಂದರೆ ಅಪರೋಕ್ಷ ಜ್ಞಾನ ಆಗುತ್ತೆ ಅಂತ ಹೇಳ್ತಾರೆ. ಅದು ಲಾಸ್ಟ್ ಸ್ಟೇಜ್, ಅದು ಅಪರೋಕ್ಷ ಜ್ಞಾನ ಆಯಿತು ಅಂದರೆ ಸಾಧನೆಯಲ್ಲಿಗೆ ಮುಗಿದು, ಮೋಸ್ಟ್ ಅಶ್ಯೂರ್ ಮುಗಿದೋಯ್ತು. ಆಮೇಲೆ ಮಾಡೋದೆಲ್ಲ ಆನಂದ ಉನ್ನಹ ಕಾರಣ. ಆಮೇಲೆ ಮಾಡೋ ಸಾಧನೆ ಪ್ರತಿಯೊಂದು ಯಾವುದಕ್ಕೆ ಉಪಯೋಗ ಆಗುತ್ತೆ, ಆನಂದ ಉನ್ನಹ ಕಾರಣ ಆಗುತ್ತೆ. ಅಥವಾ ಸತತಂ ಶಾಸ್ತ್ರ ವಿಮರ್ಶೇನ ಭವಿಷ್ಯತಿ, ನೀವು ಧ್ಯಾನ ಮಾಡೋದಕ್ಕಾಗಲಿಲ್ಲ ಅಂದರೆ ಶಾಸ್ತ್ರ ಓದ್ತಾ ಇರಿ ಕೇಳ್ತಾ ಇರಿ, ಅದು ಈಕ್ವಲೆಂಟು ಧ್ಯಾನ ಅದು, ಗೊತ್ತಾಯ್ತಾ. ಯಾಕೆ ಧ್ಯಾನಕ್ಕಿಂತ ಬೆಟರ್, ಯಾಕೆಂದರೆ ಧ್ಯಾನದಲ್ಲಿ ಒಮ್ಮೊಂದಾದರೂ ಏನಾಗ್ಬೋದು, ಖಂಡಸ್ಮೃತಿ ಬರೋ ಚಾನ್ಸ್ ಇದೆ. ಆ ಸ್ಟೇಜ್ ಬರೋಕ್ಕಿಂತ ಮುಂಚೆ ಖಂಡಸ್ಮೃತಿ, ಆದರೆ ಪಾಠ ಪ್ರವಚನದಲ್ಲಿ ಏನಿಲ್ಲ, ಚಾನ್ಸಸ್ ತುಂಬ ಕಡಿಮೆ. ಆದ್ದರಿಂದ ಅದರದ್ದು ಕೇಳೋದ್ರಲ್ಲಿ ಸ್ವಲ್ಪ ಸ್ವಲ್ಪ ರೆಸ್ಟ್ ತೊಗೊಳಕ್ಕೆ ಬರುತ್ತೆ ಕೇಳೋರು, ಅದು ಹೇಳೋರಿಗೆ ಆ ರೀತಿ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ಟೋಟಲ್ ಎನ್ವೈರ್ಮೆಂಟ್ ಇರೋದರಿಂದ ಅದನ್ನು ಮಾಡಿ, ಅದು ಒಂದು ಆಚಾರ್ಯ ಮಾತು. ಅಥವಾ ಸತತಂ ಶಾಸ್ತ್ರ ವಿಮರ್ಶೇನ ಭವಿಷ್ಯತಿ, ಮಾಡ್ತಾ ಇದ್ದಾಗಲೇ ದೇವರು ಕಂಡುಬಿಡ್ಬೋದು, ಆ ಸ್ಥಿತಿ ಬಂದುಬಿಡ್ತಾರೆ, ಅದೇ ಸಮಾಧಿ ಸ್ಥಿತಿ ಇದ್ದಾಗ. ಅದಕ್ಕೆ ಜನ ಏನು ಮಾಡ್ತಾರೆ ಯಾವಾಗಲೂ ಕೂಡ, ಅದಕ್ಕೆ ಅದನ್ನು ಮೋಸ್ಟ್ ಎಲ್ಲ ಆಫ್ ಮಾಡ್ತಾರೆ, ಅದನ್ನೇ ಅವರು ಕೇಳ್ತಾರೆ. ಆಮಾಯಂತು ಬ್ರಹ್ಮಚಾರ್ಯಣ ಸ್ವಾಹ, ವಿಮಾಯಂತು ಬ್ರಹ್ಮಚಾರ್ಯಣ ಸ್ವಾಹ, ಪ್ರಮಾಯಂತು ಬ್ರಹ್ಮಚಾರ್ಯಣ, ಎಷ್ಟಿದೆ ತೈತಿರಿಯದೊಳಗೆ ಅಂದರೆ ಕೇಳೋ ವಿದ್ಯಾರ್ಥಿಗಳು ಬರಲಿ, ವಿದ್ಯಾರ್ಥಿಗಳು ಬರಲಿ 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 ಅಂತ ಒಂದೊಂದು ವಾರ ಕೇಳೋದವ್ರೆ. ಅದಕ್ಕೆ ಅಪರೋಕ್ಷ ಜ್ಞಾನಕ್ಕೆ ಎಂಡ್ ಆಗುತ್ತೆ, ಗೊತ್ತಾಯ್ತಾ. ಅಪರೋಕ್ಷ ಜ್ಞಾನಕ್ಕೆ ಎಂಡ್ ಆಗೋದ್ರಿಂದ ಡೈರೆಕ್ಟ್ ಸಾಧನ ಅದು, ಅದು ಎಂದೂ ನಾವು ಕಳ್ಕೊಳ್ಳೋದಕ್ಕೆ ಹೋಗಬಾರ್ದು. ಮಾಡ್ತಾ ಮಾಡ್ತಾನೆ, ಹೌದು ಮಾಡ್ತಾ ಮಾಡ್ತಾನೆ ಏನಾಗಿಬಿಡುತ್ತೆ ದೇವರು ಕಂಡುಬಿಡ, ಅಷ್ಟು ಅಷ್ಟು ಎಫೆಕ್ಟಿವ್ ಅದು. ಯಾಕೆ ಧ್ಯಾನಕ್ಕೆ ಈಕ್ವಲ್, ಕೆಲವು ಹಂತದಲ್ಲಿ ಧ್ಯಾನಕ್ಕೆ ಈಕ್ವಲೆಂಟು, ಇದು ಕೆಲವು ಹಂತದಲ್ಲಿ ಕ್ವಾಲಿಟಿ ಸುಪೀರಿಯರ್, ಯಾವ ಧ್ಯಾನಕ್ಕಿಂತ ಸುಪೀರಿಯರ್. ಆದ್ದರಿಂದ ಅದನ್ನು ಮಾಡಿ, ದೇವ್ರು ಹೀಗಿದ್ದಾನೆ ಅಂತ ಹೇಳಬೇಕಾದ್ರೆ ಆ ಯೋಚನೆ ಮಾಡ್ತಾನೆ ಹೇಳಬೇಕಾದೀಗ. ಸೊ ಮನಸ್ಸು ಎಲ್ಲಿಗೆ ಹೋಯ್ತೀಗ, ಅದು ಹೇಳ್ತಾ 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 ಆ ಥರ ಇರೋದ್ರಿಂದ ಆ ವಿಷನ್ ಕ್ಲಾರಿಟಿ ಜಾಸ್ತಿ ಆಗಲಿಕ್ಕೆ ಶುರುವಾಗುತ್ತೆ, ಗೊತ್ತಾಯ್ತಾ. ಅದನ್ನು ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಇದು ಎಲ್ಲಿ ಸಾಧನೆಯಲ್ಲಿ ತಪ್ಪಿದ್ದೇವೆ ಅಂತ ಗೊತ್ತಾಗುತ್ತೆ ನಾವು. ಇತ್ಯಾದಿ ಧ್ಯಾನಂ ದ್ರಷ್ಟವ್ಯಂ, ಇದೆಲ್ಲ ತಂತ್ರಸಾರದಲ್ಲಿ ಆಚಾರ್ಯರ ಮಾತುಗಳು. ಒಂದೇ ಕಡೆ ಆಚಾರ್ಯ ಹೇಳೋದಿಲ್ಲ, ಒಂದೊಂದು ಕಡೆ ಒಂದು ಹೇಳ್ತಾರೆ. ಸ್ವಾಧ್ಯಾಯ ಪ್ರವಚನೇ ವೇತಿ ರಾಕೋ ಮೌದ್ಗಲ್ಯ ಇತಿ ಚ ತೈತರೀಯ ಶ್ರುತಿ. ಅತಿ ದೊಡ್ಡ ತಪಸ್ಸು ಅಂದರೆ ಧ್ಯಾನಕ್ಕಿಂತ ದೊಡ್ಡದು ಯಾವುದು, ಸ್ವಾಧ್ಯಾಯ ಪ್ರವಚನೆ. ಬಟ್ ಅದನ್ನು 24 ತಾಸು ಯಾತಕ್ಕೆ ಮಾಡೋಕ್ಕೆ ಬರೋದಿಲ್ಲ ಅಂದರೆ ಆ ರೀತಿ ಕೇಳೋರು ಸಿಗೋದಿಲ್ಲ, ಆ ರೀತಿ ಹೇಳೋದಕ್ಕೆ ಬೇರೆ ಕಾರಣದಿಂದ ಆಗೋದೇ ಇಲ್ಲ. ಅದರಿಂದಾಗೇ ಅವಾಗೇನು ಮಾಡ್ಬೋದು, ಕೇಳೋರಿಲ್ಲ ಅಂದರೆ ಮುಗಿದೋಯ್ತು ಕತೆ. ಕೇಳೋರಿಲ್ಲ ಅಂದರೆ ಏನಾಗುತ್ತೆ, ಅಲ್ಲಿಗೆ ಪ್ರವಚನ ಕಟ್ಟಾಗ್ಬಿಡೋದು. ತಕ್ಷಣ ಯಾವುದಕ್ಕೆ ಹೋಗ್ಬೇಕು, ಅವನೀಗ ಧ್ಯಾನಕ್ಕೆ ಹೋಗ್ಬೇಕು. ಅದಕ್ಕೆ ಮಧ್ವಯುಜದಲ್ಲಿ ಇವರು ವಿಷ್ಣುತೀರ್ಥರ ಬಗ್ಗೆ ಹೇಳಬೇಕಾದ್ರೆ, ಶ್ರವಣೇನ ಅನುವಾದೇನ ಮನನೇನ ಅವೃಥಾಕರೋತ್ ಕಾಲಂ ವೇದಾಂತ ಶಾಸ್ತ್ರಸ್ಯ ವೇದಾಂತ ಗುರು ಸೋದರ. ಇಲ್ಲ ಶ್ರವಣ ಮಾಡ್ತಾಯಿದ್ರು, ಇಲ್ಲ ಮನನ ಮಾಡ್ತಾಯಿದ್ರು, ಇಲ್ಲ ಅನುವಾದ ಮಾಡ್ತಾಯಿದ್ರು, ಇನ್ನೊಬ್ರು ಹೇಳ್ತಾ ಇದ್ರು. ಶ್ರವಣೇನ ಅನುವಾದೇನ ಮನನೇನ ಅವೃಥಾಕರೋತ್ ಕಾಲಂ ವೇದಾಂತ ಶಾಸ್ತ್ರಸ್ಯ, ವ್ಯರ್ಥ ಮಾಡಲೇ ಇಲ್ಲ ಕಾಲನ. ಇವರು ಏನೋ ಇಲ್ಲ ಲೈಬ್ರರಿ, ಇಲ್ಲ ಕ್ಲಾಸು, ಇಲ್ಲ ಪಾಠ, ಆ ರೀತಿ ಬೇರೆ ಕೆಲಸ ಇಲ್ಲೇ ಇಲ್ಲ. ಆ ಥರ ವಿಷ್ಣು ತೀರ್ಥರು ಕೂತಿದ್ರು ಅಲ್ಲ, ಈಗಲೂ ಹಾಗೆ ಕೂತಿದ್ದಾರೆ. ಧ್ಯಾನ ಮಾಡ್ತಾ ಅವರು ಕೂತ್ಕೊಂಡು ಮುಂದೆ ಬಂದು ಅವರು ಗ್ರಂಥಗಳನ್ನು ತೆಗೆದು ಉದ್ಧಾರ ಮಾಡ್ತಾರೆ ಅಂದರೆ ಎಷ್ಟೋ ಅವರು ಸಾಧನೆ ಬಗ್ಗೆ ಇನ್ವಾಲ್ವ್ಮೆಂಟ್ ಇತ್ತು ಅಂತ ಗೊತ್ತಾಗುತ್ತೆ. ಇತ್ಯಾದಿ ಧ್ಯಾನಂ ದ್ರಷ್ಟವ್ಯಂ, ಅನ್ನೇ ತೈತ್ರಿಯ ಶ್ರುತಿ ಅದಕ್ಕೆ ಹೇಳಿತು. ಸ್ವಾಧ್ಯಾಯೋ ವೇದ ಪಾಠ, ಇನ್ನೊಂದು ಅರ್ಥ, ವೇದಾಧಿಕಾರ ಇದ್ದವರಿಗೆ ಸ್ವಾಧ್ಯಾಯ ಅಂದರೆ ವೇದ ಪಾಠವನ್ನು ಮಾಡ್ತಾ ಕೊಡೋದು. ಪ್ರವಚನಂ ತದರ್ಥ ವಿವರಣ ರೂಪ ವ್ಯಾಖ್ಯಾನಂ, ಬರೀ ಟೆಕ್ಸ್ಟ್ ಹೇಳಿದರೆ ಸ್ವಾಧ್ಯಾಯ, ಅರ್ಥವಿವರಣೆ ಕೊಟ್ಟರೆ ಪ್ರವಚನ ಅಷ್ಟೆ. ಸ್ವಾಧ್ಯಾಯೇ ಚ ಪ್ರವಚನೇ ಹಿ ಅಂತರ್ಭಾವೋ ವಿಶಿಷ್ಯತೆ ಜಪೇನೈವತು ಸಂಸಿದ್ಧೇ ಬ್ರಾಹ್ಮಣೋ ನಾತ್ರ ಸಂಶಯ ಕುರ್ಯಾದನ್ನನ್ಯವಾ ಕುರ್ಯಾತ್ ಮೈತ್ರೋ ಬ್ರಾಹ್ಮಣ ಉಚ್ಯತೆ ಸಮ್ಯಕ್ ಜ್ಞಾತ್ವೈವಯೋ ವಿಷ್ಣು ವ್ಯಾಖ್ಯಾಯೀತ ಜಪೇತವಾ ನತಸ್ಯ ಕಿಂಚಿದಪಿ ಅಕೃತಂ ಇತ್ಯಾದಿ ಶ್ರುತೇ. ಸ್ವಾಧ್ಯಾಯೇ ಚ ಪ್ರವಚನೇ ಹಿ ಅಂತರ್ಭಾವೋ ವಿಶಿಷ್ಯತೆ, ಸ್ವಾಧ್ಯಾಯೇ ಚ ಪ್ರವಚನೇ ಹಿ ಅಂತರ್ಭಾವೋ ವಿಶಿಷ್ಯತೆ. ಎಲ್ಲ ಕೆಲಸಗಳನ್ನು ಕೂಡ ಇವೆರಡು ಮಾಡಿಬಿಟ್ರೆ ಎಲ್ಲ ಮಾಡಿದಂತೆ ಆಯಿತು. ಇವೆರಡು ಮಾಡ್ತಾ ಇದ್ರೆ ಏನಾಗುತ್ತೆ, ಎಲ್ಲ ಇದ್ರೆ ಸೇರ್ಕೊಂಡಾಗಲೆಕ್ಕ. ಅದಕ್ಕೆ ಅಂಗವಾಗಿ ಬೇರೆ ಮಾಡೋದೇ ಹೊರತು ಮೇ ನೀವು. ಸೊ ಎಷ್ಟು ಮಟ್ಟಿಗೆ ಇರುತ್ತಾರೆ ಕಾಲೇಜಲ್ಲಿ ಪ್ರಿನ್ಸಿಪಾಲ್ ಯಾರೋ ಹುಡುಗ ಮೇಲೆ ಕಂಪ್ಲೇಂಟ್ ಬಂದಿರುತ್ತೆ, ಅವ್ರು ಹೇಳ್ಕಳಿಸ್ತಾರೆ ಕ್ಲಾಸಲ್ಲಿ ಇರ್ತಾರೆ, ಅವ್ನು ಪಾಠದಲ್ಲಿ ಇರ್ತಾರೆ, ಹೇಳ್ಕಳಿಸ್ಬೇಕಾದ್ರೆ ಕ್ಲಾಸಲ್ಲಿ ಇದ್ದರೆ ಕರ್ಕೊಂಬರ್ಬೇಡ ಮುಂದ್ಮೇಲೆ ಕರ್ಕೊಂಬ ಅಂತ ಹೇಳ್ತಾರೆ. ಯಾತಕ್ಕೆ ಮುಖ್ಯವಾದ ಕೆಲಸ ಮಾಡ್ತಿದ್ದಾರೆ ಅವರು. ಆ ಕೆಲಸಕ್ಕೆ ಏನಾಕೊಡೋದು, ಡಿಸ್ಟರ್ಬ್ ಹಾಕೊಡೋದು. ಅಷ್ಟರ ಮಟ್ಟಿಗೆ ಬೈಬೇಕಾದ್ರೂ ಕೂಡ ಅವ್ರು ಫ್ರೀ ಅಂತ ಬೈಬೇಕು ಹೊರತು ಪಾಠ ಕೇಳ್ಬೇಕಾದ್ರೆ ಬೈತಾ ಕೊಡಬಾರ್ದು. ಅವನಿಗೆ ಸಾಧನೆಗೆ ವಿಘ್ನ ಆಗಿ ನೀನೇ ವೇಸ್ಟ್ ಮಾಡಿಬಿಟ್ರಲ್ಲ ಸರ್ ಟೈಮ್ನ ಅಂದಾಗತ್ತೆ ಅವನು. ಸ್ವಾಧ್ಯಾಯೇಚ ಪ್ರವಚನೆ ಅಂತರ್ಭಾವ ವಿಶೇಷತೆ, ಎಲ್ಲ ಕೆಲಸಗಳು ಅದರಲ್ಲಿ ಅಂತರ್ಭಾವ ಬಂದೋದ್ರಿಂದ ಅದಕ್ಕಿಂತ ನೀವು ಕಡಿಮೆದೇ ಆರಿಸ್ಕೊಂಡ್ಬಿಟ್ರೆ ತಪ್ಪು ಮಾಡಿದಾಗ ಲೆಕ್ಕ. ಜಪೇನೈವತ್ತು ಸಂಸಿದ್ಧೆ ಬ್ರಾಹ್ಮಣವು ಮಾತ್ರ ಸಂಶಯ. ಆದರೆ ನೀವು ಯಾವುದೂ ಇಲ್ಲ ಅಂದರೆ ಜಪ ಮಾಡ್ಕೊತ ಕೂತ್ಕೊಂಡ್ಬಿಡಿ. ಪಾರಾಯಣದ ಗ್ರಂಥಗಳು ಓದಿದರೆ ಪಾರಾಯಣ, ಮಂತ್ರನೇ ಹೇಳಿದರೆ ಜಪ, ಗೊತ್ತಾಯ್ತಾ? ಪಾರಾಯಣ ಉದ್ದಕ್ಕೆ ಮಾಡ್ಕೊಂಡು ಹೋದರೆ ಪಾರಾಯಣ, ರಿಪಿಟೇಷನ್ ಮಾಡಿದರೆ ಜಪ. ಅವಾಗ ಮಂತ್ರದ ಫಾರ್ಮಿಗೆ ಬರುತ್ತೆ, ಮಂತ್ರದ ಫಾರ್ಮ್ ಚೇಂಜ್ ಆಗುತ್ತೆ. ಆ ರೀತಿ ಮಾಡೋದು ಬ್ರಾಹ್ಮಣ ಇನ್ನೊಂದು ಕೆಲಸ. ಅದು ಯಾವುದಕ್ಕೆ ಹೆಲ್ಪ್ ಆಗುತ್ತೆ? ಜಪ ಮಾಡ್ಬೇಕಾದ್ರೆ ಏನು ಮಾಡ್ತಿರ್ಬೇಕು? ಯಾವಾಗಲೂ ಧ್ಯಾನ ಮಾಡ್ತಾ ಜಪ ಮಾಡಬೇಕು. ಅದಕ್ಕೆ ಧ್ಯೇಯಸ್ತದಾ ಸವಿತ್ರ ಮಂಡಲ ಮಧ್ಯವರ್ತಿ. ಗಾಯತ್ರಿ ಮಂತ್ರನ ಬರೀ ಹೇಳೋದಲ್ಲ, ಆ ರೂಪನ ಚಿಂತನೆ ಮಾಡಬೇಕಾಗ. ಸವಿತ್ರ ಮಂಡಲ ಮಧ್ಯವರ್ತಿ ನಾರಾಯಣ ಇದ್ದಾನೆ, ಈ ಕೂತಿದ್ದಾನೆ, ಅವನ ಬಣ್ಣ ಹೀಗಿದೆ, ಕೈಗಳು ಹೀಗಿದೆ, ಚಕ್ರಾದಿ ಆಯುಧಗಳಿವೆ. ಆ ಥರ ಚಿಂತನೆ ಮಾಡ್ತಾ ಜಪ ಮಾಡಿದಾಗ ಏನಾಯ್ತು ಅಲ್ಲಿಗೆ? ಜಪ ಧ್ಯಾನನೂ ಆಯ್ತ, ಜಪ ಧ್ಯಾನನೂ ಆಯ್ತು. ಆದ್ದರಿಂದ ಅದನ್ನು ಮಾಡಬೇಕು. ಅದರಿಂದ ಅದೇ ಬೇರೆ ಯಾರೂ ಸಿಗಲಿಲ್ಲ ಅಂತ ತಿಳ್ಕೊಂಬೋಣ. ಎಷ್ಟೋ ಜನ ಋಷಿ ಮುನಿಗಳು ಯಾತಕ್ಕೆ ಕಾಡಲ್ಲಿ ಕೂತ್ಬಿಡ್ತಾರೆ ಅಂದರೆ ಅವ್ರಿಗಿಂತ ಆಪರ್ಚುನಿಟಿ ಸಿಕ್ಕಿಲ್ಲ. ಯಾವುದು? ಜಪತಪ ಮಾಡೋದು, ಪರವಚನಾದಿಗಳಿಗೆ. ಅವಾಗ ಅಲ್ಲಿ ಕೂತ್ಕೊಂಡ್ಬಿಟ್ರೆ ದೊಡ್ಡ ಸಾಧನೆ ಆಗೋದು. ಯಾಕೆ ಎಲ್ಲರಿಗೂ ಪ್ಲಾನ್ ಸೇರಿದ ಸಭೆಯಲ್ಲಿ ಒಂದು ಸಾವಿರಾರು ಜನ ಸೇರಿದ ಸಾವಿರ ಜನ ಮಾತಾಡೋಕ್ಕೆ ಸಾಧ್ಯ ಆಗತ್ತಾ? ಸಾಧ್ಯ ಆಗ ಕೆಲವರು ಏನು ಮಾಡ್ಬೋದಾಗ ಕೇಳಬೇಕಷ್ಟೇ. ಅದು ಕೂಡ ಏನಾದರೂ ಇದೇನೆ, ಜಪ ಮಾಡ್ತಾ ಕೂತ್ರು ಸಾಧನೆ ಆಗುತ್ತೆ. ಅರ್ಥಚಿಂತನೆ ರೂಪಚಿಂತನೆ ಎರಡು ಮಾಡಬೇಕು. ರೂಪಚಿಂತನೆ ಆಗಬೇಕು, ಅರ್ಥಚಿಂತನೂ ಆಗಬೇಕು. ಅದಕ್ಕೇನೆ ಪಾರಾಯಣೆ ಮಾಡಿ, ಜಪ ಮಾಡೋಕ್ಕಾಗದ ಜಪ ಉಪವಾಸನೇ ಮಾಡಬೇಕು ಹೆಚ್ಚಾಗಿ. ಅದು ಪಾರಾಯಣೆ ಮಾಡಿ. ಆಗ ಇದೆಯಲ್ಲ ಕುರಿಯಾದನ್ಯನ್ನವಾ ಕುರಿಯ ಮಂತ್ರ ಇದರಲ್ಲಿ ಹೇಳ್ತಾರೆ ಅನ್ವ್ಯಾಖ್ಯಾನದಲ್ಲಿ. ನಿದ್ರೆ ಬರೋವರೆಗೂ ಪಾರಾಯಣ ಮಾಡಿ, ನಿದ್ರೆ ಬರೋವರೆಗೂ ಓದ್ತೀರಿ ಅಂತ ಹೇಳ್ತಾರೆ. ನಿದ್ರೆ ಬಂದು ಮುಗಿದಷ್ಟ ಮತ್ತೆ ಶುರು ಮಾಡಿಬಿಡಿ. ಮುಗಿದಷ್ಟ ಮತ್ತೆ ಏನು ಮಾಡಬೇಕು? ಮತ್ತೆ ಶುರು ಮಾಡಿಬಿಡೋದೇ ಕೆಲಸ, ಸ್ಟಾಪ್ ಮಾಡಲೇ ಕೊಡು. ಅದು ನಿದ್ದೆ ಅನಿವಾರ್ಯ ಅಂಥೇಳಿ ಬ್ರೇಕ್ ಅಷ್ಟೇ ಹೊರತು ಬೇರೆ ದೃಷ್ಟಿಯಿಂದ ಅಲ್ಲ. ಅರುಣ್ ಬಿಡ್ಕೊಡು. ಹೌದು ಹೌದು, ಧ್ಯಾನಕ್ಕೆ ಕನ್ವರ್ಟ್ ಆಗುತ್ತೆ. ಕುರಿಯಾದನ್ನನ್ಯವಾ ಕುರಿಯಾತ್ ಮೈತೋ ಬ್ರಾಹ್ಮಣ ಉಚ್ಚತೆ. ದೇರ್ಫೋರ್ ಬೇರೆ ಯಾವ್ದಾದ್ರು ಮಾಡೋಕ್ಕೆ ಇಲ್ಲದೆ ಹೋದ ಕಾಲಕ್ಕೆ ಬ್ರಾಹ್ಮಣ ಅನಿಸ್ಕೋಬೇಕಾದ್ರೆ, ಬ್ರಹ್ಮಜ್ಞಾನಿಗೆ ಬ್ರಹ್ಮಜ್ಞಾನದ ಸಾಧನೆಯಲ್ಲಿ ಇದ್ದಾನೆ ಅಂತ ಅನಿಸ್ಕೋಬೇಕಾದ್ರೆ ಅವನು ವಿಶೇಷವಾಗಿ ಗಾಯತ್ರಿ ಜಪ ಮಾಡಬೇಕು. ಮೈತ್ರ ಅಂದರೆ ಗಾಯತ್ರಿ ಜಪ. ಸಮ್ಯಕ್ ಜ್ಞಾತ್ವೈವ ಯೋ ವಿಷ್ಣು ವ್ಯಾಖ್ಯಾಯಿತ ಜಪೇತವ. ವಿಷ್ಣುವನ್ನು ಚೆನ್ನಾಗಿ ತಿಳಿದು ವ್ಯಾಖ್ಯಾನ ಮಾಡೋದು, ಜಪ ಮಾಡೋದು ಅಂದರೆ ಭಾರಿ ಪುಣ್ಯದ ಕೆಲಸ. ನತಸ್ಯ ಕಿಂಚಿದ ಕೃತಂ. ಅವನೇನಾದ್ರೂ ಮಾಡಿಲ್ಲ ಅಂತ ಹೇಳಲಿಕ್ಕೆ ಹೋಗಲೇಬೇಡಿ, ಮಾಡೇಬೇಡಿ. ಒಂದು ದಿವಸ ಅವನು ಏನು ಮಾಡಲಿ, ಅದು ಕತೆ ಬಂತಲ್ಲ. ಇವರು ದಕ್ಷಿಣದವರು ಯಾರೋ ಕಾಶಿ ಕಡೆ ಹೋದರು ಗಂಗಾ ಸ್ನಾನ ಮಾಡೋಕ್ಕೆ ಅಂತೇಳಿ. ಅವನು ಒಬ್ಬ ಯಾರೋ ಒಬ್ಬರು ಸಿಕ್ಕರು, ಇಲ್ಲಿ ಮುಂದೆ ಹೋಗಿ ಮುಂದೆ ಹೋಗಿ ಕಳಿಸಿದರು. ಒಬ್ರು ಹೇಳಿದಾಗ ಎಷ್ಟು ದೂರ ಇದೆ ಗಂಗಾ ನದಿ ಅಂದರು. ಏನೋ ಊಟಕ್ಕೆ ಕುಡಿಸಿ ಎಲ್ಲ ಏರ್ಪಾಟ್ ಮಾಡಿದರು. ಇಲ್ಲಿಂದ ಎರಡು ಯೋಜನೆ ದೂರ ಇದೆ ಅಂತ ಹೇಳ್ತಾರೆ ಅಂತ ಹೇಳಿದರು. ಯಾಕೆ ನೀವು ಹೋಗಿಲ್ಲ ಅಂದರು? ಹೋಗಿಲ್ಲ ಅಂದರು. ಯಾತಕ್ಕೆ ಅಂದರು? ಬಿಡುವೆ ಆಗಿಲ್ಲ, ಪಾಠ ಪ್ರವಚನ ಮಾಡ್ಕೊಂಡಿದ್ದೀನಿ, ಬಿಡುವೆ ಆಗಿಲ್ಲ ಅಂದರು. ಸಿಟ್ಟು ಬಂತು, ಊಟ ಬಿಟ್ಟು ಎದ್ದೋಗ್ಬಿಟ್ರಿ, ಭಾರಿ ಪಾಪಿ ಇದ್ದೀ ನೀನು, ಇಷ್ಟತ್ರ ಗಂಗಾ ನದಿ ಇಟ್ಕೊಂಡು ಇದೇ ಅಂತ ಹೇಳ್ತಾರೆ ಅಂತ ಹೇಳ್ತೀರಲ್ಲ, ಸ್ನಾನ ಮಾಡೇ ಇಲ್ಲ ಅಂತ ಇತ್ತು. ಬಂದು ಹೊರಟು ಬೇಕಂತ ಹೋಗ್ಬಿಟ್ರು. ಅವ್ರು ಆಯಿತು ಸುಮ್ಮನಾಗ್ಬಿಟ್ರು. ಅವರೇನು ಹೋದರು ಹತ್ತು ನೂರಾರು ಕಿಲೋಮೀಟ್ರ್ ಗಂಗಾ ನದಿ ಬರಲೇ ಇಲ್ಲ. ಯಾರನ್ನ ಕೇಳಿದರು ಏನಾಯಿತು ಅಂತ ಕೇಳಿ, ಗಂಗಾ ಆಗಲೇ ಹೋಯ್ತಲ್ಲ ಅಂತ ಹೇಳಿದರು. ಗಂಗಾ ನದಿ ಹೋಯ್ತಲ್ಲ ಅಂದರು. ಅಂದರೆ ಕ್ರಾಸ್ ಮಾಡಿಕೆ ಹೋದ್ರೆ ಗೊತ್ತೇ ಇಲ್ಲ ಅವರಿಗೆ, ಗಂಗಾ ಕಂಡೇ ಇಲ್ಲ. ಭಾರಿ ದುಃಖ ಆಯಿತು ಅವರಿಗೆ. ಅಂದರೆ ಗಂಗಾ ನದಿ ನಾವು ಕಣ್ಣಿಗೆ ಬೀಳಲೇ ಇಲ್ಲ, ಹಾಗೆ ಬಂದು ಏನೋ ತಪ್ಪಾಡಿದ್ದೇವೆ ಅಂಥೇಳಿ ತಪಸ್ ಮಾಡ್ತಾ ಕೂತ್ಕೊಂಡ್ರು. ಗಂಗಾ ಪ್ರತ್ಯಕ್ಷರಾದರು. ಏನು ಅಂತ ನಮ್ಗೆ ಯಾಕೆ ದರ್ಶನ ಕೊಡಲಿಲ್ಲ ಅಂದರೆ, ಆ ಬ್ರಾಹ್ಮಣನ ಬೈದು ಬಂದಿದ್ದೀರ ದರ್ಶನ ಕೊಡಲಿಲ್ಲ ಅಂತೇಳಿ. ಆ ಸ್ನಾನ ಸ್ನಾನಕ್ಕಿಂತ ದೊಡ್ಡ ಕೆಲಸ ಮಾಡ್ತಿದ್ದಾನಾತ. ಏನು ಮಾಡ್ತಿದ್ದಾನೆ ನೋಡಿ, ಅದಕ್ಕೆ ನತಸ್ಯ ವಿಜ್ಞದ ಅಕೃತ. ಅಂಥವ್ನು ಏನು ಡಿಸ್ಟರ್ಬೆನ್ಸೇ ಮಾಡಾಗಿಲ್ಲ. ಅದು ಬಂದಿಲ್ಲ ಅಂದರೆ ಅದು ಜಾಸ್ತಿ ಗಮನ ಕೊಟ್ಟಿದ್ದಾನೆ ಅಂತ ಅರ್ಥ. ನೀವು ಅವ್ರು ಮಾಡಿದ್ದು ಸರಿ ಇದೆ, ನೀವು ತಪ್ಪಂತ ಬೈದು ಬಂದ್ರಲ್ಲ ಅದಕ್ಕೆ ಹಾಗಾಗಿದೆ. ಅದಕ್ಕೆ ಹೋಗಿ ಆತನ ಕರ್ಕೊಂಡು ಬಂದು ಸ್ನಾನಕ್ಕೆ ಬರೀ ಅವಾಗ ಬರ್ತಿಲ್ಲ, ಬರೋದಿಲ್ಲ ಅಂತ ಹೇಳಿಬಿಟ್ರು. ಅಲ್ಲಿ ಹೋದ್ರೆ ಅವ್ರು ಬಿಟ್ಟರೆ ಬರಲಿಲ್ಲ, ಅವರು ಸ್ವಲ್ಪ ಪಾಠ ಕೇಳ್ಕೊಂಡು ಆಮೇಲೆ ಹೋಗೋಣ ಅಂತ ಹೇಳಿದರು. ಆಮೇಲೆ ಬಂದಾಗ ಪಕ್ಕದಲ್ಲೇ ಗಂಗಾ ನದಿ. ಇದು ಅರ್ಥ ಮಾಡ್ಕೊ. ಅದಕ್ಕೆ ತತ್ರ ಇವ ಗಂಗಾ ಯಮುನಾಚ ವೇಣಿ ಗೋದಾವರಿ ಸಿಂಧು ಸರಸ್ವತೀಚ. ಎಲ್ಲೆಲ್ಲಿ ಪಾಠ ಪ್ರವಚನ ನಡೆಯುತ್ತೋ ಅಲ್ಲಿ ಏನೇನಿರುತ್ತೆ, ಎಲ್ಲ ತೀರ್ಥಗಳು ಅಲ್ಲೇ ಬಂದುಬಿಟ್ಟಿರುತ್ತೆ. ಅದು ಪ್ರಾಕ್ಟಿಕಲ್ ಆಗಿ ದೃಷ್ಟಾಂತ, ಪುರಾಣದ ಕಥೆ ಅದು. ಅದಕ್ಕೆ ನತಸ್ಯ ಕಿಂಚಿದ ಕೃತಂ. ಅವನೇನು ಮಾಡಿಲ್ಲ ಅಂತ ಅನ್ಲಕ್ಕೆ ಹೋಗಲೇಬೇಡಿ. ಎಕ್ಸಾಂಪಲ್ ನೋಡಿ, ಅವನು ಕೂತ ಸ್ನಾನ ಕೂತ್ಕೊಂಡ್ಬಿಟ್ಟ, ಅವಸಭ್ರಸಮಸ್ಥಿತಿ ಹೊರಟುಬಿಟ್ಟ, ಕೂತು ಒಂದು ವರ್ಷ ಬಿಟ್ಟು ಎದ್ದ, ವರ್ಷದ ಮೇಲೆ ಎದ್ದ. ಅಲ್ಲಿವರೆಗೂ ಒಂದು ಕರ್ಮ ಲೋಪ ಆಯ್ತಾ? ಸ್ನಾನ ಮಾಡಿಲ್ಲ, ಸಂಧ್ಯಾನ್ಯ ಮಾಡಿಲ್ಲ, ಎಲ್ಲ ಬಿಟ್ಟಾಗಾಯ್ತೋ ಇಲ್ಲೋ? ಇಲ್ಲ ಅಂತ ಹೇಳ್ತಾರೆ. ಎಲ್ಲ ಏನಾಗಿದೆ ಆತನಿಗೆ, ಅದಿಷ್ಟು ಮ್ಯಾಕ್ಸಿಮಮ್ ಮಾಡಿದಷ್ಟು ಪುಣ್ಯ ಬಂದೋಗ್ಬಿಟ್ಟಿದೆ. ಅದಿಷ್ಟು ಯಾರು ಮಾಡ್ತಾ ಬಂದಿದ್ದಾರೆ ಅವರಿಗಿಂತ ಜಾಸ್ತಿ ಪುಣ್ಯ ಇವನಿಗೆ ಬಂದುಬಿಟ್ಟಿದೆ. ಯಾತಕ್ಕೆ ಅಂದರೆ ಇದರೆಲ್ಲ ಇನ್ಕ್ಲೂಡ್ ಆಗೋಗ್ಬಿಟ್ಟಿದೆ, ಪ್ರತಿಯೊಂದು ಸೇರ್ಕೊಂಡು. ಈ ರೀತಿ ಯೋಚನೆ ಮಾಡಿದರೆ ಪಾಠ ಪ್ರವಚನಕ್ಕೆ ಎಷ್ಟು ಮಹತ್ವ ಇರುತ್ತೆ
ಗೊತ್ತಾಗುತ್ತೆ.
ಅದೇ ಹೇಳಿದ, ಬರೆಯೋದು ಬರೆಯೋದು ಹೇಳೋದು ಅವೆಲ್ಲ ಒಟ್ಟಿಮೆ ಆ ಇನ್ವಾಲ್ವ್ಮೆಂಟ್ ಇರಬೇಕು ಅದ್ರಲ್ಲಿ. ಇಲ್ಲದೆ ಹೋದರೆ ಅದು ವ್ಯರ್ಥ ಆಗಿಬಿಡುತ್ತೆ. ಅದನ್ನು ಹೇಳೋದಕ್ಕೆ ನತಶ್ಚ ಕಿಂಚಿದ ಕೃತಂ ಇತ್ಯಾದಿ ಮುಕ್ತೇ ಹೇ, ಆಚಾರ್ಯ ಬರೆದ ಭಾಷ್ಯದಲ್ಲೇ ಬರೆದ ಅರ್ಥ ತೈತ್ತಿರಿಯ ಉಪನಿಷತ್ ಭಾಷ್ಯ. ಪ್ರವಚನೆ ಅನಧ್ಯಾಯಾನಾಹ ಉಶನಾಹ, ಇಲ್ಲಿ ಕೆಲವು ವಿಷಯ ಬಂತು. ಎಲ್ಲ ಕಾಲಕ್ಕೂ ಪ್ರವಚನ ಮಾಡೋಕ್ಕೆ ಬರೋದಿಲ್ಲ. ಪ್ರವಚನದ ಎರಡು ವಿಧ, ವೇದಾಧ್ಯಯನ ರೂಪವಾದ ಪ್ರವಚನಕ್ಕೆ ವಿಶೇಷ ಅನಧ್ಯಾಯಗಳು ಅಂತಿದೆ. ಅನಧ್ಯಾಯಗಳು ಅಂದ್ರೇನು? ಪಾಠ ಇಲ್ಲ ಅವತ್ತಿನ ದಿವಸ, ಪಾಠ ಮಾಡಿಕೊಡೋದು ಅಂತ ಅರ್ಥ. ಪಾರಾಯಣ ಮಾಡ್ಬೋದು, ಪಾರಾಯಣಕ್ಕೆ ದೋಷ ಇಲ್ಲ, ಗೊತ್ತಾಯ್ತಾ. ಪ್ರವಚನ ಮಾಡ್ಬೋದು, ಪ್ರವಚನ ಯಾವುದು ಪ್ರವಚನ ಇಲ್ಲ ಅಂದರೆ ಹೇಳಿಕೊಡೋದಿದೆಯಲ್ಲ, ವೇದನೆ ಹೇಳ್ಕೊಡ್ತಕ್ಕಂಥ ಪ್ರವಚನ ಮಾಡಬಾರ್ದು. ಅವಾಗಿಲ್ಲ, ಅರ್ಥ ಹೇಳೋದನ್ನು ಮಾಡ್ಬೋದು, ವೇದನೆ ಹೇಳೋದನ್ನು ಮಾಡಬಾರ್ದು. ಮನನ ಮಾಡಲೇಬೇಕು, ಮನನಕ್ಕೆ ಹೆಚ್ಚಿದೆ. ಅದಕ್ಕೆ ಆ ಉದ್ದೇಶಕ್ಕೆ ಅನಧ್ಯಯನ. ಹಾಲಿಡೇಸ್ ಕೊಡೋದು ಯಾತಕ್ಕೆ? ಹಾಲಿಡೇಸ್ ಕೊಡೋದು ಯಾತಕ್ಕೆ ಅಂದರೆ ಅದು ಓದ್ಕೊಳ್ಳಿ ಅಂತೇಳಿ. ಎಷ್ಟೊತ್ತು ಪ್ರಿಪ್ರೇಟರಿ ಹಾಲಿಡೇಸ್ ಅಂತ ಕೊಡ್ತಾರೆ, ಪ್ರಿಪ್ರೇಟರಿ ಹಾಲಿಡೇಸ್. ಇಷ್ಟು ದಿವಸ ಓದಿದ್ದು, ಈಗ ಪಾಠವನ್ನು ಮಾಡ್ತಾ ಇದ್ದರೆ ನಿಮಗೆ ಹೆಚ್ಚು ಓದಲಿಕ್ಕೆ ಆಗೋದಿಲ್ಲ ಅಂತೇಳಿ ಎಷ್ಟು ಕೊಡ್ತಾರಲ್ಲ. ಹಾಗೆ ಪುಣ್ಯಕ್ಕೆ ಯಾವುದೇ ಸ್ಕೂಲ್ ಕಾಲೇಜಿನಲ್ಲೂ ಕೂಡ ಪರೀಕ್ಷೆ ಹಿಂದಿಂದ ಸ್ಟೂ ಕ್ಲಾಸ್ ಮಾಡಲ್ಲ, ಕೆಲವು ಸಾರು ಮೊದಲೇನು ಮುಗಿಸಿರ್ತಾರಾಗಲೇ. ಯಾತಕ್ಕೆ? ಆ ಟೈಮಲ್ಲಿ ಹೆಚ್ಚು ರಿವೈಸ್ ಮಾಡಲಿ ಅಂತೇಳಿ. ಆ ದೃಷ್ಟಿಯಲ್ಲಿ ಅನಧ್ಯಯನಕ್ಕೆ ಅರ್ಥ ಅದು. ಇವರೇನು ತಿಳ್ಕೊಂಡು ಪಾಠನೂ ಇಲ್ಲ ಏನೂ ಇಲ್ಲ, ಸಿಬ್ಬಾಕ ಓದು ತಿಳ್ಕೊಂಡ್ಬಿಡ್ತಾರಲ್ಲ, ಅದು ಪಾಠ ಕೇಳೋದಿಲ್ಲ ಹೊರತು ಪಾರಾಯಣಾದಿಗಳು ಇದ್ದೇ ಇದೆ. ಎಂದೆಂದು ಮಾಡಿಕೊಡೋದು ಅಂದರೆ ಅಯನೇ ವಿಷುವೇ ಜೈವ ಶಯನೆ ಬೋಧನೆ ತಥಾ ಅನಧ್ಯಾಯಂ ಪ್ರಕುರ್ವೀತ ಮತ್ತು ಮನ್ವಾದಿಷು ಯುಗಾದಿಷು ಅಷ್ಟಮಿ ಹಂತಿ. ಒಂದು ಇಷ್ಟು ದಿವಸಗಳು ಎಲ್ಲ ಒಟ್ಟು ಸಿಂಪಲ್ಲಾಗಿ ಹೇಳೋದಾದರೆ ಪಿತೃ ಕಾರ್ಯ ಎಂದೇನು ಮಾಡ್ತಾರೋ ಅಷ್ಟು ದಿವಸವೂ ಏನಿರೋದಿಲ್ಲ ಜನರಲ್ಲಿ, ಅದನ್ನೇ ಅಧ್ಯಯನ ಇಲ್ಲ. ಯಾಕೆಂದರೆ ಅಲ್ಲಿ ಬೇರೆ ಕೆಲಸ ಇದೆ ಅವತ್ತಿನ ದಿವಸ, ಆದರೆ ಅದು ಇನ್ನೂ ಅಪ್ಲೈ ಮಾಡಿಕೊಳ್ಳೋ ಅವಕಾಶ ಇರೋದ್ರಿಂದ ಅವ್ರಿಗೆ ಅದಿಲ್ಲ. ಅನಧ್ಯಾಯಂ ಪ್ರಕುರ್ವೀತ ಮನ್ವಾದಿಗಳು ಯುಗಾದಿಗಳು ಎಲ್ಲ ಏನವು? ಷಣ್ಣವತಿಗಳು ಇದ್ದಾವೆ, ಷಣ್ಣವತಿಯಲ್ಲಿ ಬರೋದು ಅವರಿಷ್ಟು ಕೂಡ. ಅಷ್ಟಮಿ ಹಂತ್ಯ ಮಾಡಲೇಬೇಕು ಮಾಡಲೇಬೇಕು. ಏನಿದೆ ಏನಿದೆ ಯಾವುದು ಮಾಡಿದ ಮಾಡಿದರೆ ಮುಂದೆ ಹೇಳ್ತಾರೆ ನೋಡಿ. ಅಲ್ಲಿ ಅಷ್ಟಮಿ ಹಂತಿ ಉಪಾಧ್ಯಾಯಂ, ಅಷ್ಟಮಿ ದಿವಸ ಪಾಠ ಮಾಡಿದರೆ ಉಪಾಧ್ಯಾಯಂ ಹಂತಿ, ಗುರುಗಳಿಗೆ ಆಪತ್ತಿದೆ. ಆಮೇಲೆ ಹಂತಿ ಅಂದರೆ ಹಿಂಸೆ, ಹಣ ಹಿಂಸಾಗತ್ಯೋ. ಶಿಷ್ಯಂ ಹಂತಿ ಚತುರ್ದಶಿ, ಚತುರ್ದಶಿ ಪಾಠ ಮಾಡಿದರೆ ಶಿಷ್ಯರಿಗೆ ಭಾರಿ ಪ್ರಾಬ್ಲಮ್ ಇದೆ. ಅಮಾವಾಸ್ಯ ಉಭಯಂ ಹಂತಿ, ಅಮಾವಾಸ್ಯ ಪಾಠ ಮಾಡಿದರೆ ಗುರುಗಳಿಗೂ ಕೆಟ್ಟದು ಶಿಷ್ಯರಿಗೂ ಕೆಟ್ಟದು. ಪ್ರತಿಪತ್ ಬುದ್ಧಿ ರಾಸಿನಿ, ಪಾಠ್ಯ ಪಾಠ ಮಾಡಿದರೆ ಬುದ್ಧಿ ಹೋಗಿಬಿಡುತ್ತೆ. ಬರೀ ಇದನ್ನು ಕೇಳಿಕೊಂಡು ಪಾಠನೇ ಬಿಟ್ಬಿಟ್ರೆ ಬರೀ ಬುದ್ಧಿ ಹೋಗುತ್ತೆ ಅಂತೇಳಿ, ಎಂದು ಪಾಠ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ತಪ್ಪದು. ಯಾಕೆಂದರೆ ಒಂದು ದಿವಸ ರೆಸ್ಟ್ ಕೊಡದೆ ಹೋದರೆ ಅವನಿಗೆ ರಿವಿಷನ್ ಮಾಡೋಕ್ಕೆ ಅವಕಾಶ ಇಲ್ಲ, ಅದರಿಂದಾಗಿನೇ ಅದು ಉಪಯೋಗ ಬರಲ್ಲ ಅಂತ ಅರ್ಥ. ಗೊತ್ತಾಯ್ತಾ? ಒಂದು ಕಂಟಿನ್ಯೂಸ್ ಆಗಿ 5-6 ಗಂಟೆ ಹೇಳ್ತಾ ಇದ್ದರೆ ತಲೆಗೆ ಹೋಗೋದಿಲ್ಲ, ಅದು ಸಬ್ಜೆಕ್ಟ್ ಚೇಂಜ್ ಮಾಡ್ತಾ ಹೋಗ್ತಾರೆ. ಟೈಮ್ ಟೇಬಲ್ ಏನು ಮಾಡ್ತಾರೆ, ಸಬ್ಜೆಕ್ಟ್ ಚೇಂಜ್ ಆಗ್ತದೆ ಸ್ವಲ್ಪ ಅಂತ ರಿವ್ಯೂ ಮಾಡ್ತಾರೆ. ಆದರೆ ತುಂಬ ಹೊತ್ತಾದಾಗಲ್ಲದ ಗ್ಯಾಪ್ ಕೊಡ್ತಾರೆ. ಅದು ಹಂತಿ ಅಂದರೆ ಅರ್ಥ ಏನು ಅಂದರೆ ಓದಿದ್ದನ್ನು ತಿಳ್ಕೊಳ್ಳೋದಕ್ಕೆ ಒಂದು ಇನ್ನೂ ಹೇಳೋದು ಕಂಟಿನ್ಯೂಸ್ ಬಡಿಸ್ತಾನೆ ಇದ್ರೆ ಊಟ ಮಾಡೋಕ್ಕಾಗತ್ತಾ? ಹಾಕ್ತಿದ್ರೆ ಮತ್ತೆ ಹಾಕ್ತಾನೆ ಇರ್ತಾರೆ, ಹೇಗೆ ಊಟ ಮಾಡೋದು? ಸಿಟ್ಟು ಬಂದ್ಬಿಟ್ಟು ಮೊದಲು ಬಡಿಸಿಲ್ಲ ಅಂತ ಸಿಟ್ಟು ಬರುತ್ತೆ, ಆಮೇಲೆ ತಿರ್ಲಕ್ಕೆ ತೈಬೇಕೊಳ್ಳೋದು ಸಿಟ್ಟು ಬರುತ್ತೆ. ಅಷ್ಟೇ ನೀನು ಬಡ್ದು ಯಾರು ತಿಂತಾರೆ ಅಂತ ಹೇಳ್ತಾರೆ. ಆ ಗ್ಯಾಪ್ ಕೊಡ್ತಾರಲ್ಲ, ಅದು ಮನನಕ್ಕೆ, ಅದು ತಿನ್ನಕ್ಕೋಸ್ಕರ. ಸೊ ಇದೆಲ್ಲ ಮಧ್ಯೆ ಗ್ಯಾಪ್ ಕೊಟ್ಟಾಗ ಅವನು ಅದನ್ನು ಮನನ ಮಾಡೋಕ್ಕೆ ಅವಕಾಶ ಸಿಗೋದ್ರಿಂದ ಅದನ್ನು ವೇಸ್ಟ್ ಮಾಡೋದಲ್ಲ, ಅದು ವೇಸ್ಟ್ ಅಲ್ಲ, ಉಪಯೋಗ ಆಗುತ್ತೆ ಅಂತ ಅರ್ಥ. ಇವತ್ತು ಮಲಗೋದನ್ನು ವೇಸ್ಟ್ ಟೈಮ್ ಅಂತ ಕರಿಬಾರ್ದು. ಯಾತಕ್ಕೆ? ಮಲಗೋದ್ರಿಂದ ದೇಹ ಇಂದ್ರಿಯಗಳಲ್ಲಿ ಏನಾಗುತ್ತದೋ ಮತ್ತೆ ಇದಾಗುತ್ತವೆ, ಆಕ್ಟಿವೇಟ್ ಆಗೋದ್ರಿಂದ ಅದು ಮಾಡಬೇಕು. ಅದು ಹೆಚ್ಚು ತೊಗೊಂಡ್ರೆ ತಪ್ಪದು, ಎಷ್ಟು ಆಕ್ಟಿವೇಟ್ ಆಗ ಅಷ್ಟೇ ಹೊರತು ಇವತ್ತು ಪೆಟ್ರೋಲ್ ಹಾಕ್ತಾ ಹೋದ್ರೆ ಹೋಗೋದಿಲ್ಲ, ಅದು ಬರೀ ಪೆಟ್ರೋಲ್ ಹಾಕ್ತಾ ತೊಗೊಂಬಿಟ್ರೆ ಬರೀ ಪರಿ ಆಗುತ್ತೆ. ಪೆಟ್ರೋಲ್ ಹಾಕಿದ್ರೆ ಚೆಲ್ಲೋದು ಹಾಕ್ತು, ಊದಕ್ಕೆ ಹಾಕ್ತಾರೆ ಕೊಡು, ಅದು ಖರ್ಚಾಗಬೇಕು, ಸ್ಥಿತಿ ಬರಬೇಕು. ಅದು ಇಲ್ಲದೆ ಹೋದರೂ ಅಲ್ಲ, ತೂ ಮಚ್ ಹಾಕಿದ್ರೂ ಪ್ರಯೋಜನ ಇಲ್ಲ, ಆ ರೀತಿ ಮಾಡಬೇಕು. ಒಂದೇ ನಿಯಮಗಳಲ್ಲಿ ಎರಡು ವಿಧ, ಬರೀ ಪಾಠದ ಬೇರೆ ವೇದ ಪಾಠ ಬೇರೆ. ಇವಿಷ್ಟನ್ನು ಇಲ್ಲಿ ಕಂಪಲ್ಸರಿ ಫಾಲೋ ಮಾಡಬೇಕು, ವೇದ ಪಾಠಕ್ಕೆ ಇವಿಷ್ಟು ಅನಧ್ಯಯನ. ಆದರೆ ಶಾಸ್ತ್ರ ಪಾಠಕ್ಕೆ ಇಷ್ಟಿಲ್ಲ, ಪಾಠ್ಯ ಒಂದು ಬಿಟ್ಬಿಟ್ರೆ ಸಾಕು ಅಂತ ಹೇಳ್ತಾ, ಪಾಠ್ಯ ಬಿಟ್ಬಿಟ್ರೆ ಸಾಕು, ಉಳಿದ ದಿವಸ ಬಿಡಬೇಕಾಗಿಲ್ಲ ಅಂತೇಳಿ ನಾರಾಯಣ ಪಂಡಿತಾಚಾರ್ಯ ಬರೀತಾ. ಗೀತಾಭಾಷ್ಯಾದಿ ಕಂಚೈವ ಸಟೀಕಮಿ ಚಾಭ್ಯಸೇತ್ ಅನಧ್ಯಾಯೇಶು, ಅನಧ್ಯಾಯ ದಿವಸದಲ್ಲೂ ಕೂಡ ಗೀತಾಭಾಷ್ಯಾದಿ ಗ್ರಂಥಗಳನ್ನು ಭಾಷ್ಯ ಟೀಕಾ ಸಮೇತ ಓದ್ಬೋದು ಅಂತ ಹೇಳ್ಬಿಟ್ಟಿದ್ದ. ವೇದಕ್ಕೆ ಮಾತ್ರ ಸಂಬಂಧಪಟ್ಟಂತೆ ಅನಧ್ಯಾಯಗಳು. ವೃದ್ಧೌ ಸಾಮ್ಯೆ ಕ್ಷಯೆ ಬೋಧ ಜೋಷಃ ತ್ರಿಚತುಃ ಪಂಚನಾಡಿಕಾಃ ಶತ್ಯಚತುಸ್ತ್ರಿಭಿಃ ಸಾಯಂ ಅನಧ್ಯಾಯ ಪ್ರಕೀರ್ತಿತಾಃ. ಅಲ್ಲೂ ಕೂಡ ಕೆಲವು ವಿಷಯ ಇದೆ, ಪ್ರದೋಷ ಕಾಲ ಉಷಕಾಲಾದಿಗಳಲ್ಲಿ ಪಾಠ ಮಾಡಬಾರದು. ಉಷಕಾಲದಲ್ಲಿ ಯಾವುದು ಪಾಠ ಮಾಡಬಾರದು? ಬೆಳಿಗ್ಗೆ ಸ್ನಾನ ಜಪ ಎಲ್ಲ ಮಾಡೋದಿದೆ, ಸಂಧ್ಯಾನೆ ಹೋಗಿಬಿಡುತ್ತಾ ಮಾಡಿಬಿಟ್ರೆ. ಸಾಯಂಕಾಲ ಹಾಗೆ, ಪ್ರದೋಷ ಕಾಲದಲ್ಲಿ ಸಂಧ್ಯಾನೆ ಮಾಡಬೇಕು ಸಾಯಂಕಾಲ. ಆ ಕಾಲದಲ್ಲಿ ವೇದ ಪಾಠ ಹೇಳ್ಕೊಡ್ಬಾರ್ದಾಗ, ಅರ್ಥ ಆಯ್ತಾ? ಅನಧ್ಯಾಯದ ಕಾಲ ಅಂತ ಹೇಳಿದರೆ ಅಧ್ಯಾಯದ ದಿವಸಗಳಲ್ಲೂ ಕೂಡ ಆ ಟೈಮ್ನಲ್ಲಿ ಪಾಠ ಮಾಡೋಂಗಿಲ್ಲ. ಆ ಟೈಮ್ನಲ್ಲಿ ಅವರು ಸಂಧ್ಯಾ ಒಂದು ಇತ್ಯಾದಿ ಹಿಂದೆಲ್ಲ ಪ್ರವಚನಗಳಿಗೆ ಕೂಡ ಸಾಯಂಕಾಲ ಒಂದು 15 ಮಿನಿಟ್ಸ್ ಬ್ರೇಕ್ ಕೊಡೋರು. ಸಂಧ್ಯಾ ಸೂರ್ಯಾಸ್ತಕ್ಕಿಂತ ಮುಂಚೆ 15-20 ದಿವಸ 15 ನಿಮಿಷ ಕೊಟ್ಟುಬಿಟ್ಟು ಸಂಧ್ಯಾನ ಮಾಡಿ ಕಳಿಸ್ತಿದ್ರು. ಆಮೇಲೆ ಬಿಟ್ಬಿಟ್ಟು ಹೋದ್ರೆ ಮತ್ತೆ ಬರೋದೇ ಇಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡಿದ್ರು ಅವರು, ಬಿಡಬೇಕು ಕೂಡ ಬಿಟ್ಬಿಟ್ರೆ ಅಷ್ಟೇ ಇದೆ. ಆ ತೀರಾ ಸೀರಿಯಸ್ ಇದ್ದಾಗ ಕೊಡದೆ ಹೋದ್ರೆ ತಪ್ಪಲ್ಲ, ಮುಗಿದ್ಮೇಲೆ ಮಾಡಿದ್ರು ಬರುತ್ತೆ ಅಂತೇಳಿ. ನಿತ್ಯ ಪ್ರವಚನ ಇದ್ದರೆ ನಿತ್ಯ ತಪ್ಪೇ ಹೋಗಬಾರ್ದು ಅಂತೇಳಿ ರೆಸ್ಟ್ ಕೊಡ್ತಿದ್ರು ಆ ಇಂಟರ್ವ್ಯೂಕ್ಕೆ. ಇದೆಲ್ಲ ಅದಕ್ಕೆ ಅಪ್ಲಿಕಬಲ್. ಹಾಗೆ ಮಾಡಿದರೆ ದೋಷ ಇದ್ದಾಗ ಇದ್ರಲ್ಲಿ ಬರೆದ್ರೆ ಪ್ರದೋಷ ಅಂತ ಬರೆದಿರ್ತಾರೆ ಅಂತ ಅರ್ಥೆ, ಅವ್ರು ಪಾಠ ಇಲ್ಲ ಅಂತ ಅರ್ಥ. ಹಾಗೇನಿಲ್ಲ, ಹಾಗೆ ಹೇಳಿಲ್ಲ. ಆ ಕಾಲದಲ್ಲಿ ಮಾತ್ರ ಇಲ್ಲ, ಸಾಯಂಕಾಲನೂ ವೇದ ಪಾಠ ಹೇಳ್ಬೋದು. ಆದರೆ ಸೂರ್ಯ ಆ ಟೈಮಲ್ಲ, ಸೂರ್ಯಾಸ್ತ ಟೈಮ್ ಇಲ್ಲ, ಸೂರ್ಯೋದಯ ಟೈಮ್ ಇಲ್ಲ. ಸೂರ್ಯಾಸ್ತದ ಸೂರ್ಯೋದಯ ಮಾಡಿಬಿಟ್ಟು ಪೂರ್ತಿ ರಾತ್ರಿ ಪೂರ್ತಿ ಹೋಗಿಬಿಡುತ್ತಾಗ ಅದು ಮಾಡಾಗಿಲ್ಲ. ತ್ರಹಂ ಪ್ರೇತೇಶು ಅನಧ್ಯಾಯ ಶಿಷ್ಯ ಋತ್ವಿಕ್ ಗುರು ಬಂಧುಷು ಉಪಾಕರ್ಮಣಿ ಚೋತ್ಸರ್ಗೇ ಶಿಷ್ಯೇ ಚ ಗೃಹಮಾಗತೆ. ತ್ರಹಂ ಪ್ರೇತೇಶು ಅನಧ್ಯಾಯ, ಪ್ರೇತ ಕಾರ್ಯ ಇತ್ಯಾದಿ ಮಾಡಬೇಕಾದ್ರೆ 3 ದಿವಸ ಅನಧ್ಯಾಯ. ಶಿಷ್ಯ ಋತ್ವಿಕ್ ಗುರು ಬಂಧುಷು, ಯಾರು ಶಿಷ್ಯರಾಗಲಿ ಗುರುಗಳಾಗಲಿ ಹತ್ತಿರದ ಬಂಧುಗಳಾಗಲಿ ಆದರೆ 3 ದಿವಸ ಕಾಲ ಸೂತಕದ ಅನಧ್ಯಾಯ ಅಂತ ಹೇಳಿದರು. ಉಪಾಕರ್ಮಣಿ ಚೋತ್ಸರ್ಗೆ, ಉಪಾಕರ್ಮ ದಿವಸ ಪಾಠ ಇಲ್ಲ, ಉತ್ಸರ್ಗ ದಿನದ ಪಾಠ ಇಲ್ಲ. ಶಿಷ್ಯೇಚ ಗೃಹವ, ಶಿಷ್ಯ ಇದೆ, ಶಿಷ್ಟೇ ಇರಬೇಕದು. ದೊಡ್ಡವರು ಬಂದ ಕಾಲಕ್ಕೆ ಅನಧ್ಯಾಯ. ಊರುಗಳಿಗೆ ದೊಡ್ಡವರು ಬಂದುಬಿಟ್ರೆ ಏನು ಮಾಡಬೇಕಾಗ ಪಾಠ? ಹಿಂದೆಲ್ಲ ಆಗಿರ್ತಿತ್ತು, ಯಾವ್ದಾದ್ರು ಪುರಾಣ ಪ್ರವಚನ ಯಾರ್ಯಾರು ಸ್ವಾಮಿಗಳು ಬಂದರು ಅಂದರೆ ಅವ್ರು ಇದ್ದು ಹೋಗೋವರೆಗೂ ಮತ್ತೆ ಪಾಠ ಇಲ್ಲ. ಯಾಕೆಂದ್ರೆ ಅಲ್ಲಿ ಪಾಠ ಆಗುತ್ತೆ ಅಂಥೇಳಿ, ಅಲ್ಲಿ ಪಾಠ ಆಗ ಅಲ್ಲೂ ಪಾಠ ಇಲ್ಲೂ ಪಾಠ ಇಲ್ಲ ಬಿಡಬೇಕೆ ಅದಕ್ಕೆ. ಆ ದೊಡ್ಡ ಪಾಠ ಆಗಿದ್ರೆ ಅಲ್ಲಿ ಹೋಗಿ ಅಂತ ಇತ್ತು ಹಿಂದಿನ ಕಾಲಕ್ಕೆ. ಬಟ್ ಬರ್ತಾ ಬರ್ತಾ ಏನಾಯ್ತದೋ, ಪಾಠನೇ ನಿಂತೋದಾಗ ಅದು ಹಗಲೂ ಇಲ್ಲ ರಾತ್ರಿ ಇಲ್ಲ, ಸ್ವಾಮಿಗಳು ಬಂದರೂ ಹೋದರೂ ವ್ಯತ್ಯಾಸನೇ ಇಲ್ಲ. ಒಂದು ಮಹದಾಗಮೇ ಅನಧ್ಯಾಯ ಅಂತ ಒಂದು ಮಾತಿದೆ. ದೊಡ್ಡವರು ಬಂದಾಗ ಪಾಠ ಇಲ್ಲ, ತಕ್ಷಣ ಎದ್ದು ಆ ಕಡೆ ಗಮನ ಕೊಡಿ ಅಂತ ಹೇಳೋ ದೃಷ್ಟಿಯಲ್ಲಿ ವ್ಯವಸ್ಥೆ ಮಾಡಿರೋದು. ಶಿಷ್ಟೇಚ ಗೃಹಮಾಗತಿ, ದೊಡ್ಡವರು ಬಂದ ಕಾಲಕ್ಕೆ ಮನೆಗೆ ಪಾಠ ಇಲ್ಲ. ಮನೆಗೆ ಉತ್ಸವ ಇದೆ, ದೊಡ್ಡವರು ಬಂದಿದ್ದಾರೆ, ಪಾಠ ಇಲ್ಲ ಅಂತ ಕಳಿಸಿದ್ರೆ ದೋಷ ಇಲ್ಲ, ಸುಮ್ಮ ಸುಮ್ಮನೆ ಕಳಿಸ್ಬಾರ್ದು. ಇಷ್ಟ ಆಯ್ತು. ಈಗ ಮುಂದೆ ಅನೇಕ ಇನ್ನೂ ಅನೇಕ ವಿಷಯ ಹೇಳ್ತಾರೆ, ಅದು ಶುಕ್ರವಾರ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ ಆನಂದತೀರ್ಥವರದೇ ದಾನವಾರಣ್ಯ ಪಾವಕೆ ದಾನದಾಯಿನಿ ಸರ್ವೇಶೇ ಶ್ರೀನಿವಾಸೇಸ್ತು ಮೇ ಮನಃ.